हरिः ओम्। भयग्रीवं चिदानन्द विग्रहं सदनुग्रहं दशग्रीवच्छिदं शापान्मणिग्रीव विमोचनम् स्वनामग्रहणादेवानिदस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकरार्चितानन्त लीलागोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्य हरिप्रीतिसुविद्यावादशालिनः इष्टदान् कष्टहर्त्रोन्नः विद्यामान्यान्मुनि नमः। वादिराजपदद्वन्द्ववादिजासक्तमानसान् विश्वप्रियगुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः। सर्वे कामा भवन्त्येव शपथो बिम्बसन्निधौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् श्रीगुरुभ्यो नमः। हरिः ओम्। चतुर्दशियल्लि ಸುಲಭ ಪೂಜಾ ಪ್ರಕರಣವನ್ನ ಒಮ್ಮೆ ನೋಡಿದೆವು, ಇನ್ನೊಮ್ಮೆ ಮತ್ತೂ ವಿಸ್ತಾರವಾಗಿ ನೋಡೋಣ. ನಮ್ಮ ಜೀವನದಲ್ಲಿ ಭಗವಂತ ಇದ್ದಾನ ಇಲ್ಲವ? ತತ್ವಾಭಿಮಾನಿಗಳು ನಮ್ಮ ದೇಹದಲ್ಲಿದ್ದು ಎಲ್ಲ ಕಾರ್ಯಗಳು ಮಾಡಿಸ್ತಾ ಇದ್ದಾರ ಇಲ್ಲವ? ಇದು ಮಾಡಿಸ್ತಾ ಇದ್ದಾರೆ, ದೇವರಿದ್ದಾರೆ ಎಂಬುದು ಪ್ರವಚನಕ್ಕೆ ಹೋಗಿ ಕೇಳಿ ಬಂದರೆ ಸಾಕ? ಅಷ್ಟು ತಿಳಿದರೆ ಸಾಕ? ಆ ತಿಳಿದದ್ದು ಮನಮುಟ್ಟಿ ಹೌದು ಹೌದು ನಮ್ಮೊಳಗೆ ಇವರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಂಬ ಜ್ಞಾನ ಪುಟಿದದ್ದು ಸದಾ ಇರಬೇಕ? ಕೇಳಿದ್ದು ಹಾಗೆ ಸಾಕು, ಅದು ಜ್ಞಾನ ಅಂತ ಸುಮ್ಮನೆ ಇಟ್ಟುಕೊಂಡಿದ್ದರೆ ಏನು ಉಪಯೋಗ? ಏನೂ ಉಪಯೋಗವಿಲ್ಲ. ಹಾಗಾದರೆ ಆ ಕೇಳಿದ್ದು ದೇವರಿದ್ದಾರೆ, ತತ್ವಾಭಿಮಾನಿಗಳಿದ್ದಾರೆ, ಅವರ ಅಧೀನನಾಗಿ ನಾನಿದ್ದೇನೆ, ಅವರೇ ಎಲ್ಲ ಕೆಲಸಗಳನ್ನು ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಒಮ್ಮೆ ಕೇಳಿದರೆ ಸಾಲದು, ಅದು ಸದಾ ಸದಾ ಅನುಷ್ಠಾನಕ್ಕೆ ಬರಬೇಕು. ಬೆಳಿಗ್ಗಿಂದ ರಾತ್ರಿವರೆಗೂ ಆ ಮಾತ್ರೆಯನ್ನ ಸದಾ ಚಪ್ಪರಿಸ್ತಾನೇ ಇರಬೇಕು. ನಾನು ದೇವರ ಅಧೀನ, ತತ್ವಾಭಿಮಾನಿಗಳ ಅಧೀನ, ಅವರನುಸಾರವಾಗಿಯೇ ನನ್ನ ಎಲ್ಲಾ ಕರ್ಮಗಳು ನಡೆಯುತ್ತಾ ಇವೆ ಎಂಬ ಎಚ್ಚರ ಬರಬೇಕು. ಆ ಎಚ್ಚರ ಸಾಕ್ಷಿಗೆ ಮುಟ್ಟಿ ಬರಬೇಕು. ಸಾಕ್ಷಿಗೆ ಮುಟ್ಟಿ ಬಂದ ಎಚ್ಚರದಿಂದ ಕೂಡಿಕೊಂಡ ಸತತ ನೆನಪು ನಮಗೆ ಬರಬೇಕು. ಅದು ನಮ್ಮೊಳಗಿರತಕ್ಕಂಥ ಕ್ರಾನಿಕ್ ಡಿಸೀಸ್ ಯಾವುದು? ನಾನು 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 ಎಂಬ ಅಹಂಕಾರವನ್ನು ಕತ್ತರಿಸಿ ಹಾಕಬೇಕು. ಇದು ನಮ್ಮ ಒಳಗಿರುವ ರೋಗ ಕಳಕೊಳ್ಳುವ ಉಪಾಯ. ಇದು ಮಾಡದೆ ಏನೇನೋ ಕಾರ್ಯ ಮಾಡಿದೆ, ಅದು ಮಾಡಿದೆ ಇದು ಮಾಡಿದೆ ಎಂದರೆ ಭಗವಂತ ಮೆಚ್ಚ, ನಾವು ಉದ್ಧಾರ ಆಗಲ್ಲ. ಅದರಿಂದ ಪ್ರಧಾನವಾದ ಸಾಧನೆ ಇದು. ಏನದು? ದೇವರ ಹತ್ತಿರ ನಮಗೆ ಹೋಗಲಿಕ್ಕೆ, ನಮ್ಮ ಆನಂದ ನಾವು ಪಡೆಯಲಿಕ್ಕೆ ಅಡ್ಡಿಯಾದದ್ದೇ ನಮ್ಮ ಅಹಂಕಾರ ಮಮಕಾರಾದಿಗಳು. ಇವುಗಳು ಹೋಗಬೇಕು ಅಂತಾದರೆ ನಮ್ಮಲ್ಲಿ ದೇವರೇ ವಿಶೇಷವಾಗಿರತಕ್ಕಂಥ ನಿಯಾಮಕ. ಆತನನುಸರಿಸಿ ಮಿಕ್ಕವರೆಲ್ಲ ಭಗವಂತನ ಅಧೀನರು. ಈ ಚಿಂತನೆ ನಮಗೆ ಸದಾ ಸದಾ ಬರ್ತಾ ಇರಬೇಕು. ಹಗಲು ರಾತ್ರಿ ಬರಬೇಕು, ಪ್ರತಿಯೊಂದು ಕಾರ್ಯದಲ್ಲೂ ಬರಬೇಕು. ಹಾಗೆ ಬರ್ತಾ ಇದ್ದರೆ ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ಗೊತ್ತಿಲ್ಲದೇನೆ ನಮ್ಮೊಳಗೆ ಕೂತಿರುವಂತಹ ಅಹಂಕಾರ ಸತ್ತು ಹೋಗುತ್ತೆ. ಭಗವಂತ ಅದನ್ನು ತೆಗೆದು ಬಿಡುತ್ತಾನೆ ಆ ಚಿಂತನೆಯಿಂದ. ಆ ಚಿಂತನೆ ನಮಗೆ ಸಾಕ್ಷಿಗೆ ಮುಟ್ಟಿ ಬರಬೇಕಾದರೆ ನಾನಾ ರೀತಿಯಾದ ಆಲೋಚನೆಗಳು ಬರುತ್ತೆ. ಯುಕ್ತಿಗಳು, ಯುಕ್ತಿಗಳು ಅಂದ್ರೆ ಹೌದು ದೇವರಿದ್ದಾರೆ, ತತ್ವಾಭಿಮಾನಿಗಳಿದ್ದಾರೆ, ಹೌದು ಹೇಳಿದ್ದಾರೆ, ವೇದದಲ್ಲಿ ಹೇಳಿದ್ದಾರೆ, ವೇದ ಅಪೌರುಷೇಯ, ಹೌದು ಅಪೌರುಷೇಯವಾದ ವೇದವೊಂದೇ ದೇವರನ್ನು ತಿಳಿಸಲಿಕ್ಕೆ ಸಾಧ್ಯ, ಬೇರೊಂದು ತಿಳಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ವೇದ ಒಪ್ಪದಂಥ ಎಲ್ಲ ಮತಗಳು ಬಿದ್ದು ಹೋದವು, ವೇದ ಒಪ್ಪಿದ ಮತದಲ್ಲೂ ಕೂಡ ಆ ಮತಗಳಲ್ಲೂ ಕೂಡ ದೇವರನ್ನ ಸರಿಯಾಗಿ ತಿಳಿಸಿಕೊಡದ ಮತಗಳೆಲ್ಲ ಬಿದ್ದು ಹೋದವು. ಅದೆಲ್ಲವನ್ನ ನೋಡಿ ಹೌದು ಹೌದು ಸರಿಯಲ್ಲ, ಆಚಾರ್ಯರು ಹೇಳಿದ ಮಾತ್ರ ಸರಿ ಅನ್ನುವುದು, ಚೆನ್ನಾಗಿ ಗುರಿ ಮುಟ್ಟಿ ಬರಬೇಕು, ಮನಸ್ಸಿಗೆ ದೃಢವಾಗಬೇಕು. ಆಗ ಏನಾಗುತ್ತೆ, ಆ ಚಿಂತನೆ ಸದಾ ಸದಾ ನಮ್ಮ ಹೃದಯದಲ್ಲಿ ಪುಟಿತೆದ್ದು ಬರ್ತಾ ಬರುತ್ತೆ. ಹಾಗಾದರೆ ಆಚಾರ್ಯರು ಹೇಳಿದಂತ ಮಾತು ನಮ್ಮ ಮನಸ್ಸಿಗೆ ದೃಢವಾಗಿ ಕೂಡಬೇಕಾದರೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಯುಕ್ತಿಗಳಿಂದ ಸಚ್ಚಾಸ್ತ್ರ ವಿಚಾರ ಮಾಡಬೇಕು. ಅಪ್ಪ ಇವೆಲ್ಲ ದೊಡ್ಡದು, ನಮಗೆಲ್ಲ ಆಗಲ್ಲ, ನಾವು ಸಾಮಾನ್ಯ ಮನುಷ್ಯರು, ನಿಮ್ಮಂತೆ ಪಂಡಿತರಲ್ಲ, ಘಟ ಪಟ ಅಂತ ನಮಗೆ ಆಗಲ್ಲ ಅಂದರೆ ಏನೂ ಬೇಕಾಗಿಲ್ಲ. ಕೇಳಿದ್ದನ್ನ ಒಳ್ಳೆ ಒಳ್ಳೆ ಆಲೋಚನೆಗಳಿಂದ ಭಗವಂತ ಇದ್ದಾನೆ ಎಂಬ ವಿಶೇಷವಾದ ಸ್ಥಿರವಾದ ಮಾಡುವಿಕ ಅಂದರೆ ಭಗವಂತ ಇದ್ದಾನೆ ಎಂಬ ಜ್ಞಾನ ನಮ್ಮಲ್ಲಿ ಸ್ಥಿರವಾಗಿ ಕೂಡಿಸುವಂತಹ ಆಲೋಚನೆಗಳಿಗೆ ಯುಕ್ತಿಗಳು ಅಂತ ಹೆಸರು. ಅಂದರೆ ಒಂದನ್ನಿಟ್ಟುಕೊಂಡು ಒಂದು ಹೇಳುವಂಥ ರಾಯರಿದ್ದಾರೆ, ಸೇವಾ ಮಾಡಿ ಬಂದು ಮಂತ್ರಾಕ್ಷರ ಕೊಟ್ಟರು, ಕೆಲಸ ಆಯಿತು. ಆದರೆ ಇನ್ನೇನೋ ಬಂತು, ಬಂದಾಗ ರಾಯರಿದ್ದಾರಾ ಇಲ್ವಾ ಅಂತ ಪ್ರಶ್ನೆ ಆ ಮನಸ್ಸಿನಲ್ಲಿ ನಾನಾ ರೀತಿಯಾಗಿ ಬರ್ತಾ ಇದೆ. ಆಗ ಇಲ್ಲ ಇಲ್ಲ, ರಾಯರೇ ಇಲ್ಲದಿದ್ದರೆ ನಾನು ಹಿಂದೆ ಮಾಡಿದ ಸೇವೆಗೆ ಅವರು ಮಂತ್ರಾಕ್ಷತೆ ಕೊಡುತ್ತಿದ್ದಿಲ್ಲ, ಅವರೇ ಇಲ್ಲದಿದ್ದರೆ ಆ ಮಂತ್ರಾಕ್ಷತೆ ಕೊಟ್ಟದ್ದಕ್ಕೆ ಕೆಲಸ ಆಗ್ತಿದ್ದಿಲ್ಲ, ಅವರು ಮಂತ್ರಾಕ್ಷತೆ ಕೊಟ್ಟರು ಅದಕ್ಕೆ ತಕ್ಕಂತ ಕೆಲಸ ಆಯಿತು, ಆದ್ದರಿಂದ ರಾಯರಿದ್ದಾರೆ, ಆದ್ದರಿಂದ ರಾಯರಿಲ್ಲ ಎಂಬ ಈ ಪ್ರಶ್ನೆ ಸರಿಯಲ್ಲ. ಒಳಗೆ ನಮ್ಮ ಒಳಗೆ ಉಕ್ಕಿ ಬರುವ ಪ್ರಶ್ನೆಗಳಿಗೆ ಈ ರೀತಿಯಾದ ಯುಕ್ತಿ ಅಂದರೆ ಆ ಹಿಂದೆ ಒಂದು ಹೇತು ಕಾರಣವನ್ನಿಟ್ಟುಕೊಂಡು ಅದನ್ನ ಹಾ ಇಲ್ಲ ಭಗವಂತ ಇದ್ದಾನೆ, ತತ್ವಾಭಿಮಾನಿಗಳಿದ್ದಾರೆ, ಇದು ಶಾಸ್ತ್ರದಲ್ಲಿ ಚಿಂತನೆ ಮಾಡಿದ್ದಲ್ಲ, ಶಾಸ್ತ್ರ ಚಿಂತನೆ ಮಾಡಿ ನಿರ್ಧಾರ ಆದ ಮೇಲೂ ನಿಜ ಜೀವನದಲ್ಲಿ ನಾನಾ ರೀತಿಯಾದ ಭಯಂಕರ ಏಟುಗಳು ಬಿದ್ದಾಗ ಅಲ್ಲ ಕಲ್ಲೋಲ ಆಗಿಬಿಡ್ತಾ ಇರುತ್ತೆ. ಅಂಥ ಅಲ್ಲ ಕಲ್ಲೋಲ ಆದಾಗ ಅದನ್ನು ದೃಢವಾಗಿ ಭಗವಂತ ಇದ್ದಾನೆ ಇದ್ದಾನೆ ಅಂತ ನಂಬಿ ನಡೆಯಬೇಕಾದರೆ ಅದು ನಾವು ಸಂಪಾದನೆ ಮಾಡಿದರೆ ಬರಲ್ಲ, ಒಬ್ಬರು ಕೊಡಬೇಕು. ಯಾರದು ಅಂದರೆ ತತ್ವಾಭಿಮಾನಿಗಳಾದಂಥ ಪ್ರವಾಹ ವಾಯು ದೇವರು ಕೊಡಬೇಕು. ಅವರು ಕೊಟ್ಟರೇನೆ ಬರುತ್ತೆ, ಇಲ್ಲದಿದ್ದರೆ ಇಲ್ಲ ಅಂದು. ಆದ್ದರಿಂದ ಆ ಪ್ರವಾಹ ವಾಯುಗಳ ಪೂರ್ಣಾನುಗ್ರಹ ಈ ಪ್ರಕರಣ ಚಿಂತನೆ ಮಾಡಿದರೆ ಆಗುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ ಸುಲಭ ಪೂಜಾ ಪ್ರಕರಣ. ಇದರಿಂದ ಭಗವಂತನ ವಿಶೇಷವಾದ ನಿರ್ಣಯ ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ, ತತ್ವಾಭಿಮಾನಿಗಳೇ ಮಾಡಿಸ್ತಾ ಇದ್ದಾರೆ ನನ್ನಲ್ಲಿ ಅಂತ ಪ್ರತಿಯೊಂದು ಕೆಲಸ, ಅದು ಒಳ್ಳೆ ಕೆಲಸ ಆಗಲಿ ಯಾವುದೇ ಕೆಲಸ ಆಗಲಿ, ಅದರಲ್ಲಿ ನಮಗೆ ಗೊತ್ತಿಲ್ಲದೇನೆ ಭಗವಂತನ ಕುರಿತಾದ ಆಲೋಚನೆ ನಮ್ಮಲ್ಲಿ ಒಡಮೂಡತಾ ಬರಬೇಕಾ, ಅದು ಒಳಗಿನವರು ಕೊಡಬೇಕು, ಅದು ಪ್ರವಾಹವಾಯುಗಳು, ಅವರ ಅನುಗ್ರಹದಿಂದ ಇದು ಮಾಡುತ್ತೇನೆ ಎಂಬ ಚಿಂತನೆ. ಇಲ್ಲಿ ದೇವರ ಪೂಜೆಯನ್ನ ಮಾಡುವ ಸಂಕಲ್ಪ, ಈ ಪೂಜೆಯ ಫಲ ಗೊತ್ತಾಯಿತು, ದೇವರಿದ್ದಾರೆ ತತ್ವಾಭಿಮಾನಿಗಳಿದ್ದಾರೆ ಎಂಬ ಚೂರು ನಮಗೆ ನಿಶ್ಚಯ ಇದೆ, ಅದರಿಂದ ಪೂಜಾ ಮಾಡುತ್ತಾ ಇದ್ರು, ಅದರಿಂದ ಆ ಒಳ್ಳೆ ಗಟ್ಟಿಯಾಗುತ್ತದೆ, ಆ ಗಟ್ಟಿಯಾಗಲಿಕ್ಕೆ ವಿಶೇಷವಾದಂತಹ ಈ ಚಿಂತನೆ. ಹಾಗಾದರೆ ಪೂಜಾ ಎಷ್ಟು ರೀತಿ ಅಂದರೆ ಇಲ್ಲಿ ಪೂಜೆ ಅಂದರೆ ಏನು ಒಂದು ಗೊತ್ತಾಗಬೇಕಲ್ವ. ಪೂಜಾ ಅಂದರೆ ನಮಗೆ ಗೊತ್ತಿದ್ದು ಚಿಕ್ಕ ಏನು ಪದಾರ್ಥಗಳಿವೆ ಅದು ದೇವರ ಮುಂದಿಟ್ಟು ಗೋವಿಂದ ಅನ್ನೋದು. ಪೂಜೆ ಯಾಕೆ ಮಾಡಬೇಕು, ಏನಿದು ಪೂಜೆಯ ಉದ್ದೇಶವೇನು ಅಂದರೆ ಹೇಳುತ್ತಾರೆ ಭಗವಂತನ ಬಿಂಬಮೂರ್ತಿಯ ಉಪಾಸನೆ ಮಾಡಿದರೇನೆ ಆತನ ದರ್ಶನ. ಬಿಂಬಮೂರ್ತಿಯ ಚಿಂತನೆ, ಬಿಂಬಮೂರ್ತಿಯ ಉಪಾಸನೆ ಮಾಡಿದನೇ ಆತನ ದರ್ಶನ, ಅದರಿಂದ ನಮಗೆ ಮೋಕ್ಷ ಪ್ರಾಪ್ತಿ. ಹಾಗಾದರೆ ಆತನ ಉಪಾಸನೆ ಮಾಡುವ ರೀತಿ ಹೇಗೆ? ಅಲ್ಲ, ನೀತ ಗುರುಗಳು ಬರಲಿ, ಬಂದ ಮೇಲೆ ಉಪಾಸನೆ ಆಗಲಿ ಅಂತ ಹೇಳಿದರೆ ನೀತ ಗುರುಗಳು ಸಿಗಲಿಕ್ಕೂ ಕೂಡ ಬಿಂಬನ ಚಿಂತನೆ ಮಾಡಲೇಬೇಕು. ಈಗಾದರೂ ಕೂಡ ಎದುರಿಗೆ ರಾಮ ಪ್ರತಿಮೆಯೋ ಕೃಷ್ಣ ಪ್ರತಿಮೆಯೋ ಇಟ್ಟುಕೊಂಡು ಬಾರಯ್ಯ ದೇವ ಅಂತ ಕರೆಯೋದು ಯಾರನ್ನ? ಆ ದ್ವಾಪರದಲ್ಲಿ ಬಂದಿರತಕ್ಕಂಥ ಕೃಷ್ಣ ನೀನು ಬಾ ಅಂತ ಕರೆಯೋದು ಇಲ್ಲ, ನನ್ನ ಹೃದಯದಲ್ಲಿ ಸತತ ಒಡಮೂಡಿರುವ ನೀನೇ ಬಾರಯ್ಯ, ಬಿಂಬಮೂರ್ತಿಯನ್ನೇ ಪ್ರತಿಮೆಯಲ್ಲಿ ಆವಾಹನೆ ಮಾಡು. ಆ ರೀತಿಯಲ್ಲಿ ಆ ಭಗವಂತನನ್ನ ನಾವು ಪೂಜೆ ಮಾಡುವುದು ಅಂದರೆ ಏನು ಅಂದರೆ ಉಪಾಸನ. ಉಪಾಸನ ಶಬ್ದಕ್ಕೆ ಅರ್ಥ ಏನು ಅಂದರೆ ನಮ್ಮ ಸುತ್ತೂ ಇರುವ ಪದಾರ್ಥಗಳು, ದೇವರು ನಮಗೆ ಕೊಟ್ಟ ಪದಾರ್ಥಗಳು ದೇವರ ಅಧೀನ ಎಂತ ಚಿಂತನೆ ಮಾಡುವುದೇ ಪದಾರ್ಥಗಳ ಸಮರ್ಪಣೆ. ಪದಾರ್ಥಗಳು ತನ್ನ ದೇವರ ತಲೆ ಮೇಲೆ ಹಾಕಬೇಕಾಗಿಲ್ಲ, ಆದರೆ ಆ ಪದಾರ್ಥಗಳನ್ನು ಕೊಡುವಾಗ ಇದೆಲ್ಲ ಇವನ ಅಧೀನ, ಇವನದ್ದೇ ಸೊತ್ತು, ಇವನನ್ನು ಕೊಟ್ಟಿದ್ದಾನೆ ಅದನ್ನು ಇವನಿಗೆ ಕೊಡ್ತಾ ಇದ್ದೇನೆ ಎಂಬ ಎಚ್ಚರ ಬರುತ್ತಲ್ಲ, ಅದು ಪದಾರ್ಥಗಳ ಅರ್ಪಣೆ. ಪದಾರ್ಥಗಳು ದೇವರ ಅಧೀನ ಅಂತ ಚಿಂತನೆ ಮಾಡುವುದು ದೇವರ ಉಪಾಸನೆಯ ಒಂದಂಗ. ಇನ್ನ ನನ್ನ ಸುತ್ತು ಇರುವ ನನ್ನವರು ಅಂತೇನಿದ್ದಾರೆ ಇವರೆಲ್ಲ ದೇವರ ಅಧೀನ, ಅವನು ಹೇಗೆ ನಡೆಸಿದರೆ ಹಾಗೆ ನಡ್ಕೊಳ್ತಾರೆ, ಅವನು ಅಭಿಮಾನ ಪಡು ಅಂದ್ರೆ ಪಡ್ತಾರೆ, ಇಲ್ಲ ದ್ವೇಷ ಮಾಡು ಅಂದ್ರೆ ದ್ವೇಷ ಮಾಡುತ್ತಾರೆ, ಸಿಟ್ಟಾಗು ಅಂದ್ರೆ ಸಿಟ್ಟಾಗ್ತಾರೆ, ಸಂತೋಷದಿಂದಿರು ಅಂದ್ರೆ ಇರ್ತಾರೆ. ಇವರೆಲ್ಲ ಗೊಂಬೆಗಳಷ್ಟೇ, ಒಳಗಿದ್ದ ಸ್ವಾಮಿ ಆಡಿಸುವವ ಎಂಬ ಎಚ್ಚರದಿಂದ ಇವರೆಲ್ಲ ದೇವರ ಅಧೀನ ಈ ಚಿಂತನೆ ಎಡಬಿಡದೆ ಬರುವುದೇ ಉಪಾಸನೆ. ಹಾಗಾದರೆ ನಮ್ಮವರು ನಮ್ಮ ವಸ್ತುಗಳು ಇವೆಲ್ಲವೂ ನಿನ್ನದಯ್ಯ ನಿನ್ನ ಅಧೀನ ಅಂತ ಚಿಂತನೆ ಮಾಡುವುದು, ಅದರನ್ನ ಆತ್ಮೀಯ ಸಮರ್ಪಣೆ, ಆತ್ಮೀಯ ವ್ಯಕ್ತಿ ಸಮರ್ಪಣೆ, ಆತ್ಮೀಯ ವಸ್ತು ಸಮರ್ಪಣೆ. ಸಮರ್ಪಣಾ ಶಬ್ದ ನಿನ್ನ ಅಧೀನ ಅಂತ ತಿಳಿಯೋದಷ್ಟೇ, ಏನೋ ತಗೊಂಡು ಹೋಗಿ ಕೊಡುವುದು ಅಂತ ಅರ್ಥ ಅಲ್ಲ. ಸರಿ, ಇಲ್ಲಿ ಆತ್ಮೀಯ ಸಮರ್ಪಣೆ ಆಯಿತು, ಆತ್ಮ ಸಮರ್ಪಣೆ ಆಗಬೇಕಲ್ಲ, ತನ್ನನ್ನು ತಾನು ಕೊಡುವುದು ದೇವರಿಗೆ. ತನ್ನನ್ನು ತಾನು ಕೊಡುವುದು ಅಂದ್ರೆ ಇವಾಗ ಏನು ಅಧೀನ ಆಗೋದು, ಮೊದಲಿಂದ ನಾನು ಇಂಡಿಪೆಂಡೆಂಟ್ ಆಗಿದ್ದೆ ಅಂತಲ್ಲ ಅರ್ಥ ಅಲ್ಲ. ಮೊದಲಿಂದ ದೇವರ ಅಧೀನವಾಗಿಯೇ ನಾನಿದ್ದೇನೆ, ನಾನಿರೋದೇ ದೇವರ ಅಧೀನವಾಗಿ, ಸದಾಕಾಲದಲ್ಲೂ ದೇವರ ಅಧೀನವಾಗಿಯೇ ಇದ್ದೇನೆ. ಯಾಕೆ? ಅಸ್ವತಂತ್ರನಾದ್ದರಿಂದ. ಆ ಭಗವಂತ ನನಗೆ ಅಸ್ವಾತಂತ್ರ ಇದ್ದದ್ದಕ್ಕೆ ಹೀಯಾಳಿಸಿ ನೋಡದೆ ತಲೆ ಮೇಲಿಟ್ಟುಕೊಂಡು ನನ್ನ ಕಾಪಾಡ್ತಾ ಇದ್ದಾನೆ, ತಾಯಿ ಮಗುವನ್ನು ನೋಡಿದಂತೆ. ಇಂಥ ಸ್ವಾಮಿ ನನಗೆ ಸಿಕ್ಕಿದ್ದಾನೆ ಅಂತ ಸಂತೋಷದಿಂದ ಹೇಗೆ ಭಗವಂತ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾನಲ್ವಾ, ಅದು ತಿಳಿದು ಸ್ವಾಮಿ ನಾನು ನಿನ್ನ ಅಧೀನ ಅಂತ ಚಿಂತನೆ ಮಾಡುವುದೇ ಆತ್ಮ ಸಮರ್ಪಣೆ. ಅನಾದಿಯಿಂದ ನಾನು ದೇವರ ಅಧೀನ ಅಂತ ತಿಳಿಯುವುದೇ ಆತ್ಮ ಸಮರ್ಪಣೆ. ಅನಾದಿಯಿಂದಲೂ ಯಾವ ಯಾವ ಜನ್ಮದಲ್ಲಿ ಯಾರ್ಯಾರು ನನ್ನ ಸುತ್ತು ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅನಾದಿಯಿಂದ ನಿನ್ನ ಅಧೀನ ಅಂತ ತಿಳಿಯುವುದು ಆತ್ಮೀಯ ಚೇತನ ಸಮರ್ಪಣೆ. ಇನ್ನ ಅನಾದಿಯಿಂದ ಯಾವ ಯಾವ ಜನ್ಮದಲ್ಲಿ ಏನೇನು ಪದಾರ್ಥಗಳು ನೀನು ನನಗೆ ಅನುಕೂಲ ಮಾಡಿಕೊಟ್ಟಿದ್ದೀಯಾ ಆ ಪದಾರ್ಥಗಳೆಲ್ಲ ನಿನ್ನ ಅಧೀನ, ಇವು ಮುಂದೆ ಬರುವ ಜನ್ಮಗಳನ್ನು ಸದಾ ನಿನ್ನ ಅಧೀನ ನಿನ್ನ ಅಧೀನ ಎಂಬ ಚಿಂತನೆ ಮಾಡುವುದೇ ಉಪಾಸನ. ಬಿಂಬನ ಚಿಂತನ, ಬಿಂಬನ ಉಪಾಸನ ಎಂಬುದನ್ನ ಸಾರೋದ್ಧಾರದಲ್ಲಿ ಸಾರೋದ್ಧಾರಕಾರರಂತಹ ವಿಷ್ಣು ತೀರ್ಥರು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಈ ಬಿಂಬನ ಉಪಾಸನ ಮಾಡುವುದರಲ್ಲಿ ಪ್ರಧಾನ ಭಾಗ ಯಾವುದು ಅಂದ್ರೆ ಆತ್ಮೀಯ ಸಮರ್ಪಣ ಬಂತು. ಆತ್ಮೀಯ ಸಮರ್ಪಣ ಅಂದರೆ ಪದಾರ್ಥಗಳು ವ್ಯಕ್ತಿಗಳು ಅದು ದೇವರ ಅಧೀನ. ಬರೀ ದೇವರಧೀನ ಅಂತ ಹೇಳಿದರೆ ಸಾಕೋ ಅಥವಾ ಮನಸ್ಸಿನಲ್ಲಿ ದೃಢವಾಗಿ ಬರಬೇಕು? ದೃಢವಾಗಿ ಬರುವುದು ಅಂದರೆ ನಮಗೆ ದೇವರು ಕೊಟ್ಟ ಪದಾರ್ಥಗಳನ್ನು ಆ ದೇವರಿಗೆ ಅರ್ಪಣೆ ಮಾಡುವುದೇ ಹೊರಗಿನ ಪೂಜಾ ಸಮರ್ಪಣ ಅಂತ ಬಂತು. ಹಾಗಾದರೆ ದೇವರ ಪೂಜಾ ಮಾಡುವಾಗ ಏನೇನು ಪದಾರ್ಥಗಳನ್ನು ಷೋಡಶೋಪಚಾರ ಪೂಜಾಗಳನ್ನು ಭಗವಂತನನ್ನು ಅರ್ಪಣೆ ಮಾಡುತ್ತೇವೆ, ಅವರು ಮಾಡುವಾಗ ಅದರಲ್ಲಿ ಪ್ರಧಾನ ನಾಡಿ ಇರಬೇಕಾಗಿದ್ದೇನು? ಇದು ನಿನ್ನದೇ, ನೀ ಕೊಟ್ಟಿದ್ದೆ, ನನ್ನ ಬುದ್ಧಿಯು ಕೊಡಬೇಕೆಂಬ ಬುದ್ಧಿಯು ನೀ ಕೊಟ್ಟಿದ್ದೆ, ನನ್ನ ಕರ್ಮಾನುಸಾರವೇ ನೀ ಕೊಟ್ಟಿದ್ದೆ, ಈ ಪೂಜೆಯು ನೀ ಮಾಡಿಸಿಕೊಳ್ತಾ ಇರೋದೆ, ನಾನಾಗಿ ಸ್ವತಂತ್ರನಾಗಿ ಪೂಜೆ ಮಾಡಲಿಕ್ಕೂ ಆಗಲ್ಲ ಬಿಡ್ಲಿಕ್ಕೂ ಆಗಲ್ಲ, ನೀನೇ ಮಾಡಿಸಿಕೊಳ್ತಾ ಇದ್ದೀಯ, ನೀನೇ ಪದಾರ್ಥ ಕೊಟ್ಟೀಯ, ನಿನ್ನದೇ ಪದಾರ್ಥ ಕೊಟ್ಟೀಯ, ನೀನೇ ನನಗೆ ಒಳ್ಳೆ ಬುದ್ಧಿ ಕೊಟ್ಟೀಯ, ನೀನೇ ಮಾಡಿಸ್ತಾ ಇದ್ದೀಯ, ಮಾಡಿಸಿಕೊಳ್ತಾ ಇದ್ದೀಯ, ಹರಿಯೇ ಈ ಪೂಜೆಯಿಂದ ನೀನೇ ಅನುಗ್ರಹಿಸು ಎಂತ ದೇವರ ಶರಣಾಗತನಾಗುವುದೇ ಹೊರಗಿನ ಪೂಜೆ. ಸರಿ, ಇನ್ನ ಈ ಪೂಜೆಯಿಂದ ಭಗವಂತ ಪ್ರೀತನಾಗ್ತಾನೆ. ಆದರೆ ನೋಡಿ, ಈ ಹೊರಗಿನ ಪೂಜೆ ಮಾಡುವಾಗ ಮನಸ್ಸಿಗೆ ಸಾಮಾನ್ಯ ಕೆಲಸ ಇರಲ್ಲ. ಪೂಜಾ ಶುರುವಾದಾಗ್ಲಿಂದ ಮುಗಿಯುವವರೆಗೂ ಪೂಜಾ ಮುಗಿಸುವುದರಲ್ಲೇ ತಾತ್ಪರ್ಯ ಇರುತ್ತೆ. ದೇವರ ಚಿಂತನೆ ಮಾಡಬೇಕೆಂಬುದು ಎಲ್ಲಿಗೋ ಸರಿದಿರುತ್ತೆ. 2 ಗಂಟತ್ತು ಪೂಜಾ ಮಾಡಿದರೆ 10 ನಿಮಿಷ ಆದರೂ ದೇವರಲ್ಲಿ ಪ್ರಶಾಂತವಾಗಿ ಮನಸ್ಸು ಬಂತ, ಅದು ನಾವು ನಮ್ಮ ನಮ್ಮ ಮನಸ್ಸನ್ನು ಮುಟ್ಟಿಕೊಂಡು ನೋಡಿಕೋಬೇಕಾಗಿದ್ದು. ಇವರು ಬಂದಿಲ್ಲ ಅವರು ಬಂತು ಅಂತ ಹೇಳಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ. ಆದ್ದರಿಂದ ಭಗವಂತ ಆ ಪೂಜಾ ಕಾಲಕ್ಕೆ ತನ್ನಲ್ಲಿ ಮನಸ್ಸಿಡುವುದನ್ನೇ ಗಮನ ಕೊಡುತ್ತಾನೆ. ಯಾಕೆಂದರೆ ಪದಾರ್ಥಗಳು ಅವನಿಗೆ ಯಾಕೆ ಬೇಕು? ಅವನದ್ದೇ ಪದಾರ್ಥ. ಮಹಾರಾಜ ಹೊಟ್ಟೆ ತುಂಬಾ ಊಟ ಮಾಡಿದ್ದಾನೆ, ಆ ಪದಾರ್ಥಗಳನ್ನೇ ಹೊರಗೆ ಭಿಕ್ಷುಕನಿಗೆ ಹಾಕಿದ್ದಾರೆ. ಆ ಭಿಕ್ಷುಕನಿಗೆ ಹಾಕಿದ ಪದಾರ್ಥಗಳನ್ನು ಭಿಕ್ಷುಕ ಇಟ್ಟುಕೊಂಡಿದ್ದಾನೆ. ರಾಜನನ್ನ ಹೊರಗೆ ಬಂದಾಗ ಕರೆಯುತ್ತಾನೆ, ಮಹಾರಾಜ ನೀನು ಕೊಟ್ಟದ್ದೇ ನನ್ನ ಹತ್ರ ಇದೆ, ದಯವಿಟ್ಟು ನನ್ನ ಮನೆಗೂ ಬಂದು ಔತಣ ಸ್ವೀಕಾರ ಮಾಡಯ್ಯ ಅಂದಾಗ, ಯದ್ಯಪಿ ತಾನು ಉಂಡು ಉಳಿದದ್ದೆ ತನ್ನದ ಊಟ ಆಗಿದೆ, ಒಂದು ಚೂರು ಒಳಗೆ ಹೋಗಲ್ಲ, ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಳು ಅಂತ. ಆದರೆ ಈ ರಾಜ ಆ ಭಿಕ್ಷುಕನ ಔತಣವನ್ನು ಸ್ವೀಕಾರ ಮಾಡಬೇಕೋ ಬಿಡಬೇಕೋ, ಹೊಟ್ಟೆ ತುಂಬಿದೆ, ತನ್ನದೇ ಪದಾರ್ಥಗಳು, ಏನ್ ತಿನ್ಬೇಕಪ್ಪ ಅಂತ ಹೋಗ್ತಾನ. ಇಲ್ಲ, ಆ ಪದಾರ್ಥಕ್ಕಾಗಿ ಹೋಗಲ್ಲ, ಆ ಭಿಕ್ಷುಕ ತನ್ನ ಮೇಲೆ ತೋರಿದ ಗೌರವ ಭಕ್ತಿ ಏನಿದೆ ಅದನ್ನ ಗೌರವಿಸಲಿಕ್ಕಾಗಿ, ಅದನ್ನ ಸ್ವೀಕಾರ ಮಾಡಲಿಕ್ಕಾಗಿ ಹೋಗಿ ಅದನ್ನ ಮುಟ್ಟಿದಂತೆ ಮಾಡಿ ಅದರೊಳಗೆ ಅವನ ಭಕ್ತಿಯನ್ನ ತಾನು ಸ್ವೀಕಾರ ಮಾಡಿ ಹರಸಿ ಬರುತ್ತಾನೆ. ಇಷ್ಟೇ ತಾನೆ ಹೊರಗೂ ನಾವು ನೋಡೋದು. ಇಲ್ಲೂ ಭಗವಂತ ತಾನೇ ಕೊಟ್ಟ ಪದಾರ್ಥಗಳು ತನಗೆ ಬೇಕಾಗಿಲ್ಲ, ಹೊಟ್ಟೆ ತುಂಬಿದೆ, ಆನಂದಮಯ, ಅವನಿಗೆ ಯಾವ ಪದಾರ್ಥವುಗಳು ಬೇಕಾಗಿಲ್ಲ. ಅಂಥ ಕಾಲಕ್ಕೆ ನಾವು ದೇವರ ಪೂಜಾ ಅಂತ ಒಂದಿಟ್ಟುಕೊಂಡು ಆ ಪೂಜಾ ಮಾಡುವಾಗ ಅವನ ಕಡೆ ಮನಸ್ಸನ್ನು ಕಳಸದೆ ಮನಸ್ಸೆಲ್ಲೋ ಓಡಿ ಹೋಗ್ತಾ ಇದ್ರೆ ಮಾಡಿ ಮುಗಿಸುವ ಪೂಜಾ ಅದು ದೇವರಿಗೆ ಪ್ರೀತಿಯಾದೀತೆ? ಆದರೆ ಕರುಣೆಯಿಂದ ಸ್ವೀಕಾರ ಮಾಡುತ್ತಾನೆ ಭಗವಂತ. ಇಷ್ಟು ಕಾಲ ನಾವು ಮಾಡಿದ ಪೂಜಾ ಹಾಗಿದ್ರೂ ಕೂಡ ತಾನು ಸ್ವೀಕಾರ ಮಾಡುತ್ತಾನೆ. ಹೇಗೆ? ಈ ಮಕ್ಕಳಿರ್ತಾರೆ ಮನೆಯಲ್ಲಿ ಆಟ ಆಡ್ತಾ ಇರ್ತಾರೆ, ಆಟ ಆಡುವಾಗ ಏನೋ ಚಿಕ್ಕ ಸ್ಟವ್ ಅದು ಇದು ಇಟ್ಕೊಂಡಿರ್ತಾರೆ, ಏನೋ ಆಟದ ವಸ್ತುಗಳೆಲ್ಲ ಇಟ್ಕೊಂಡಿರ್ತಾರೆ. ಅಪ್ಪ ಬರುತ್ತಾನೆ, ಬಂದ ಕೂಡಲೇ ಕೂಡಿಸ್ತಾರೆ, ಅಪ್ಪ ಸ್ವಲ್ಪ ಇರು ನಿನಗೆ ಫಲಾರ ಕೊಡ್ತೇನೆ ಅಂತ. ಅಲ್ಲಿ ಪದಾರ್ಥವೇ ಇರಲ್ಲ, ಫಲಾರ ಕೊಡ್ಲಿಕ್ಕೆ ಅವರು ಮಾಡ್ಲಿಕ್ಕೂ ಬರಲ್ಲ. ಆದರೆ ಆ ಸ್ಟವ್ ಮೇಲೆ ಏನೋ ಮಾಡಿದಂತೆ ಗರಗರ ತಿರುಗಿಸಿ ಎಲ್ಲ ಮಾಡಿ ಮಾಡ್ತಾ ಇರ್ತಾರೆ. ಅಷ್ಟರೊಳಗೆ ಅಪ್ಪನ್ನ ಕೂಡಿಸಿಟ್ಟು ಅಪ್ಪನನ್ನು ಮರ್ತು ಹೋಗಿ ಪಕ್ಕದಲ್ಲಿ ಇನ್ನೊಬ್ಬರು ಇದ್ರೆ ಅವರು ಸರಿ ಮಾತಾಡ್ತಾ ಕೂತ್ಬಿಟ್ಟಿರ್ತಾರೆ, ಏನೋ ಮಾತಾಡ್ತಾ ಇರ್ತಾರೆ, ಅದು ಮಾಡುತ್ತಾರೆ ಇದು ಮಾಡುತ್ತಾರೆ. ಕೊನೆಗೆ ನೆನಪಾಗುತ್ತೆ, ಅಯ್ಯೋ ಅಪ್ಪ ಕೂತಿದೀಯ, ಅಯ್ಯೋ ಮರ್ತೋಗ್ಬಿಟ್ಟೆ ಇರು ಕೊಡ್ತೇನೆ ಅಂತ ಹೇಳಿ ಆಗ ಒಂದು ತಟ್ಟೆಯಲ್ಲಿ ಹಾಕಿದಂತೆ ಮಾಡಿ ಕೈ ತಂದು ಕೊಡ್ತಾರೆ. ಅಪ್ಪ ಆಗಿಂದ ನೋಡ್ತಾನೆ ಇರ್ತಾನೆ, ಇವರು ಆಟ ಎಲ್ಲ ನೋಡ್ತಾ ಇರ್ತಾನೆ, ತನ್ನನ್ನೇ ಕರೆದದ್ದು ಕೂಡಿಸಿದ್ದು ಮತ್ತು ತನ್ನನ್ನು ಮರ್ತು ಹೋಗಿ ಎಲ್ಲ ಆಟ ಆಡ್ತಾ ಕೂತಿದೆ ಮತ್ತು ನನ್ನ ಕಡೆ ಕೊಡಲೇ ಇಲ್ಲ ಅಂತ ಸಿಟ್ಟು ಮಾಡಿಕೊಂಡು ಎದ್ದು ಹೋಗ್ತಾನ? ಇಲ್ಲ, ನಗತಾ ನೋಡ್ತಾ ಇರ್ತಾನೆ. ಕರೀತಲ್ಲ ಅಷ್ಟಾದ್ರೂ ಸಾಕು ಅಂತ ಆ ಭಾವನೆ ಬಂದದ್ದಕ್ಕೆ ಬೆಲೆ ಕೊಟ್ಟು ಕೂಡಿ ಕೂತಿರ್ತಾನೆ. ಮಧ್ಯದಲ್ಲಿ ತನ್ನ ಮರ್ತು ಹೋದರೂ ಕೂಡ ನಗತಾ ಇರ್ತಾನೆ, ಮತ್ತು ನೆನಪು ಬಂದು ಕೂಡಲೆ ಬಂದು ಅಪ್ಪ ತಗೋ ಅಂತ ಕೇಳಲೆ ಸಂತೋಷ ಪಡ್ತಾನೆ. ಇಷ್ಟು ಕಾಲ ತನ್ನ ಮರೆತದ್ದನ್ನು ಮರೆತೇ ಹೋಗ್ಬಿಡ್ತಾನೆ, ಬಾರಯ್ಯ ಕೂಸು ಅಂತ ಕರೀತಾನೆ. ಅದೇ ನಮ್ಮ ಸ್ವಾಮಿ. ಈ ಅಪ್ಪನಿಗೇನೆ ಇಷ್ಟು ಅಭಿಮಾನ ಇದ್ದರೆ ಜಗದಪ್ಪ ಕರುಣಾಮಯ ಅವನಿಗೆಷ್ಟು ಅಭಿಮಾನ ಇರಬೇಕು. ಆ ರೀತಿಯಲ್ಲಿ ಭಗವಂತ ಇಷ್ಟು ಕಾಲ ನಾವು ಮಾಡಿದ ಬಾಹ್ಯ ಪೂಜಾ ಏನಿದೆ ಅದರಲ್ಲಿ ಮನಸ್ಸಿತ್ತೋ ಇಲ್ಲದೇನೋ ಆಟ ಆಡ್ತಾ ಕೃಷ್ಣ ಕೃಷ್ಣ ಅಂತ ಮಾಡಿ ಮುಗಿಸಿದ ಪೂಜಾ, ಕೊನೆಗೆ ಆ ಪೂಜಾ ಮುಗಿಸಿದ ಮೇಲೆ ನಮಗೆ ಅಹಂಕಾರ ನಾನು ಬಹಳ ಚೆನ್ನಾಗಿ ಮಾಡಿದೆ ಅಂತ. ಅದು ನೋಡಿ ದೇವ ನಗ್ತಾನೆ, ಹೋಗ್ಲಿ ಬಿಡಪ್ಪ ಅಂತ ಹರಿಸ್ತಾನೆ, ಚೆನ್ನಾಗಿರ್ಲಿ ಅಂತಾನೆ. ಆದರೆ ಎಷ್ಟು ಕಾಲ ಇದು ಮಾಡುವುದು? ಅದಕ್ಕೆ ಯಾವ ಪೂಜಾ ಮಾಡಿದರೆ ದೇವರಿಗೆ ಸಂತೋಷ ಆಗುತ್ತೋ ಆ ಪೂಜಾ ಮಾಡಬೇಕು. ಅದು ಯಾವುದು ಅಂದರೆ ಮನಸ್ಸನ್ನು ದೇವರಲ್ಲಿಡುವುದೇ ಪೂಜಾ. ಹಾಗಾದರೆ ಅದಕ್ಕೆ ಇನ್ನೊಂದು ಪೂಜೆಯನ್ನು ತಂದರು, ಮಾನಸಿಕ ಪೂಜಾ ಅಂದರು. ಈ ಮಾನಸಿಕ ಪೂಜೆಯಿಂದ ಭಗವಂತ ವಿಶೇಷ ಪ್ರೀತನಾಗ್ತಾನಂತೆ. ಈ ಮಾನಸಿಕ ಪೂಜೆಯಲ್ಲಿ ಎರಡು ರೀತಿ ಇದೆ ಎಂದು. ಒಂದೇನು ಅಂದರೆ ಹೊರಗೆ ಕೊಡುವ ಪದಾರ್ಥಗಳೇನಿವೆ, ಷೋಡಶೋಪಚಾರ ಪೂಜಾ, ಅಲ್ಲಿ ಬರತಕ್ಕಂತಹ ಪದಾರ್ಥಗಳನ್ನ ಮನಸ್ಸಿನಿಂದ ಕಲ್ಪಿಸಿ ಕೊಡುವುದು. ಮನಸ್ಸಿನಲ್ಲಿ ದೇವರ ಮೂರ್ತಿಯನ್ನು ನಿಲ್ಲಿಸಿ, ಒಳ್ಳೆ ವಜ್ರ ಮಂಟಪ ನೆನೆದರೆ ಬರುತ್ತೆ, ವಜ್ರ ಮಂಟಪದಲ್ಲಿ ದೇವರನ್ನ ಕೂಡಿಸುತ್ತೇವೆ, ವಜ್ರ ಮಂಟಪದಲ್ಲಿ ಕೂಡಿಸಿ ಬಂಗಾರದ ಕಲಶಗಳಿಂದ ದೇವರಿಗೆ ಅಭಿಷೇಕ, ಎಲ್ಲ ಮನಸ್ಸಿನಿಂದಲೇ ಮಾಡುವುದು. ಮನಸ್ಸಿನಲ್ಲೇ ನೆನೆದ ಕೂಡಿದರೆ ಅದ್ಭುತವಾದ ಪದಾರ್ಥಗಳೆಲ್ಲ ಸೃಷ್ಟಿ. ದಿನಾಗ್ಲೂ ನಾವು ಅಡಿಗೆ ಮಾಡಿದರೆ ಒಂದ ಮಜ್ಜಿಗೆ ಪಳದೆ ಮಾಡ್ತೇವೆ, ಅದು ಮಾಡಿದರೆ ಮತ್ತು ಹುಳಿ ಮಾಡಲ್ಲ, ಹುಳಿ ಮಾಡಿದ್ರೆ ಮತ್ತೆ ಮಜ್ಜಿಗೆ ಪಳದೆ ಮಾಡಲ್ಲ, ಒಂದು ಮಾಡಿದ್ರೆ ಒಂದಿರಲ್ಲ ಐಟಮ್. ಇದು ನಮ್ಮ ಸಂಪ್ರದಾಯ ಬಂದಿರುತ್ತೆ. ಆದರೆ ಮಜ್ಜಿಗೆ ಪಡೆದೇ ಮಾಡಿ, ಹುಳಿನೂ ಮಾಡಿ, ತೊವೆನೂ ಮಾಡಿ, ಹುಗ್ಗಿನೂ ಮಾಡಿ, ಎಲ್ಲ ಮಾಡ್ಲಿಕ್ಕಾಗತ್ತಾ? ಸಾಕಪ್ಪ, ಅಡಿಗೆಯವರು ಬೇಡ ಅಂತಾರೆ, ನಮಗೂ ಸಾಕಾಗಿರುತ್ತೆ. ಆದರೆ ಇಷ್ಟೆಲ್ಲ ದೇವರಿಗೆ ಕೊಡಬೇಕಾದ್ರೆ ಮನಸ್ಸಲ್ಲಿ ಕೊಡಬಹುದಲ್ಲ. ಮನಸ್ಸಲ್ಲಿ ಒಂದು ಕ್ಷಣ ನೆನೆಸಿಕೊಂಡ್ರೆ ಹುಗ್ಗಿಯೂ ಸಿದ್ಧ, ಹುಳಿಯೂ ಸಿದ್ಧ, ಮಜ್ಜಿಗೆ ಪಡೆದ ಸಿದ್ಧ, ಹತ್ತರ ಕಸಾರು ಸಿದ್ಧ. ನೋಡಿರಬೇಕಷ್ಟೆ, ಜೀವನದಲ್ಲಿ ಒಮ್ಮೆ ನೋಡಿದ್ರೆ ಆ ಸಾರೆಲ್ಲ ಮನಸ್ಸಲ್ಲಿ ಸಿದ್ಧ ಆಗುತ್ತೆ. ಹಾಗಾದರೆ ಅವನ್ನೆಲ್ಲ ನೆನೆದು ಕೊಟ್ಟರೆ ಭಗವಂತ ಸ್ವೀಕಾರ ಮಾಡುತ್ತಾನೆ. ಇಲ್ಲಿ ಹೊರಗೆ ಪದಾರ್ಥ ಕೊಡುವುದಕ್ಕೂ ಒಳಗೆ ಪದಾರ್ಥ ಕೊಡುವುದಕ್ಕೂ ವ್ಯತ್ಯಾಸ ಬಂತು. ಏನದು ಅಂದರೆ, ಈ ಪದಾರ್ಥಗಳೆಲ್ಲ ನೆನೆದು ನೆನೆದು ದೇವರಿಗೆ ಕೊಡಬೇಕಾದ್ರೆ ಮನಸ್ಸಲ್ಲೇ ಇರಬೇಕು, ಎಲ್ಲಿ ಹೋಗ್ಲಿಕ್ಕಿಲ್ಲ. ಹೊರಗಿನ ಪದಾರ್ಥ ಕೊಡೋ ಕಾಲಕ್ಕೆ ಆ ಪದಾರ್ಥ ನಾವು ತಯಾರು ಮಾಡಬೇಕಾಗಿಲ್ಲ, ಅದೇ ಕೂತಿರುತ್ತೆ. ಅದೇ ದೇವರು ಅಂತಿಟ್ಟುಕೊಂಡ ಮೂರ್ತಿಗೆ ಹಾಕ್ತಾ ಹೋಗ್ತಾ ಇದ್ರೆ ಮುಗಿದೋಯ್ತು, ದೇವರನ್ನು ಮರೆತು ಆ ಪೂಜಾ ಮಾಡಿದ್ರು ಕೂಡ ನಡೆದೋಗುತ್ತೆ. ಇಲ್ಲಿ ಹಾಗಲ್ಲ, ಪದಾರ್ಥಗಳು ನೆನೆಯಬೇಕು, ಒಳಗೆ ದೇವರಿದ್ದಾರಂತ ನೆನೆಯಬೇಕು, ಕೊಡಬೇಕು. ಮನಸ್ಸು ದೇವರಲ್ಲೇ ಇಟ್ಟದ್ದಾಗುತ್ತೆ. ಅದರಿಂದ ದೇವರ ತೃಪ್ತಿಯಲ್ಲಿ ಇವನ ಮನಸ್ಸು ನನ್ನಲ್ಲೇ ಬಂತಲ್ಲ, ಅಷ್ಟು ಸಾಕು ಅಂತ ದೇವರಿಗೆ ತೃಪ್ತಿ. ಇಲ್ಲಿ ಅನೇಕ ಸಂಶಯಗಳು ಬರುತ್ತೆ. ಈ ಸಂಶಯಗಳೆಲ್ಲ ಪರಿಹಾರ ಆಗದಿದ್ರೆ ಮಾನಸಿಕ ಪೂಜಾ ಅಂಬುದು ಏನು ಗೊಡ್ಡು ಪೂಜಾ ಅಂತ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಹೊರಗಿನ ಪೂಜೆ ಆದರೂ ಕೂಡ ನಾವು ಮಾಡೋದು ಹೇಗೆ ಅಂದರೆ, ಆಯಾ ಪದಾರ್ಥ ನೈವೇದ್ಯಕ್ಕಿಟ್ಟವು, ನೈವೇದ್ಯಕ್ಕಿಟ್ಟಾಗ ಆ ಪದಾರ್ಥದೊಳಗಿರುವ ದೇವರ ರೂಪಗಳನ್ನ ಪ್ರತಿಮಾದೊಳಗಿರುವ ದೇವರ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದು. ಹೃದಯದಲ್ಲಿರುವ ರೂಪವನ್ನ ಪ್ರತಿಮಾದಲ್ಲಿ ಕೂಡಿಸಿ ಪದಾರ್ಥದಲ್ಲಿರುವ ರೂಪವನ್ನ ಅಲ್ಲಿರುವ ರೂಪಕ್ಕೆ ಐಕ್ಯ ಚಿಂತನೆ, ನೀ ಈ ರೂಪಗಳು ಅಲ್ಲಿ ಹೋಗಿ ಸೇರುತ್ತೆ ಎಂದು ಚಿಂತನೆ ಮಾಡುವುದೇ ನೈವೇದ್ಯ. ಹಾಗೆ 16 ಉಪಚಾರಗಳಲ್ಲಿ ದೇವರಿಗೆ ಅರ್ಘ್ಯ ಅಂತ ಕೊಟ್ಟವು, ಆಸನ ಅಂತ ಕೊಟ್ಟವು, ಆವಾಹನ ಅಂತ ಮಾಡಿದವು. ಆವಾಹನ ಮಾಡಿದಾಗ ಅಲ್ಲಲ್ಲಿ ಹುಟ್ಟಿರುವ ಭಗವದ್ ರೂಪಗಳನ್ನು ದೇವರಿಗೆ ಕೊಡುವುದೇ ಆವಾಹನ. ಆಸನ ಅಂದರೆ ಆಸನದಲ್ಲಿರುವ ಭಗವದ್ ರೂಪಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ಆಸನ. ಹಾಗೆ ಆಚಮನ ಅಂದರೆ ಆಚಮನ, ಆಚಮನ ಕ್ರಿಯ, ಅಲ್ಲಿ ಬಳಸಿದ ಪದಾರ್ಥಗಳು, ಅಲ್ಲಿ ನಮ್ಮಲ್ಲಿ ಬಂದ ಆಲೋಚನೆಗಳು ಅಂದರೆ ಮನಸ್ಸಿನಲ್ಲಿ, ವಾಕ್ಯನಲ್ಲಿ, ಕಾಯದಲ್ಲಿ ಏನೇನು ಭಗವಂತ ರೂಪಗಳು ಆಚಮನ ಕಾಲಕ್ಕೆ ಬಂದಿರುತ್ತೆ, ಆಚಮನ ದೇವರಿಗೆ ಅರ್ಪಣೆ ಮಾಡುವ ಕಾಲಕ್ಕೆ ಹುಟ್ಟಿರುತ್ತೆ, ಆ ರೂಪಗಳನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ದೇವರಿಗೆ ಆಚಮನ ಸಮರ್ಪಣೆ. ಹಾಗೆ ಅರ್ಘ್ಯ, ಪಾದ್ಯ, ನಂತರ ಮಧುಪರ್ಕ, ಆಚಮನ, ಪಂಚಾಮೃತ ಸ್ನಾನ, ಶುದ್ಧೋದಕ ಸ್ನಾನ, ನಂತರ ಆಚಮನ, ವಸ್ತ್ರ, ಆಭರಣ, ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯ, ನಂತರ ಪಾದ ಪ್ರಕ್ಷಾಳನಾದಿಗಳು, ಆಚಮನ, ನಂತರ ರೂಪ, ನಂತರ ಆರತಿ, ನಂತರ ಮಂತ್ರಪುಷ್ಪ, ನಂತರ ವಿಶೇಷವಾಗಿರತಕ್ಕಂಥ ಪ್ರದಕ್ಷಿಣೆ, ನಮಸ್ಕಾರ, ಕೊನೆಗೆ ಪ್ರಸನ್ನಾರ್ಘ್ಯ. ಇಷ್ಟರವರೆಗೆ ಏನೇನು ಬಂತು ಆಯಾ ಪದಾರ್ಥಗಳಲ್ಲಿ, ಆಯಾ ಉಪಕರಣಗಳು ಅಂದರೆ ಆಯಾ ಸಲಕರಣೆಗಳಲ್ಲಿ, ಆಯಾ ಕಾಲಕ್ಕೆ ಹೇಳಿದ ಮಂತ್ರಗಳಲ್ಲಿ, ಆಯಾ ಕಾಲದಲ್ಲಿ ನಾವು ಕೈಕಾಲಿಂದ ಮಾಡಿದ ತಂತ್ರ ಕಾರ್ಯದಲ್ಲಿ, ಆಯಾ ಕಾಲದಲ್ಲಿ ನಮ್ಮ ಬುದ್ಧಿಯಲ್ಲಿ ಬಂದ ಚಿಂತನೆಗಳಲ್ಲಿ ಏನೇನು ಭಗವದ್ ರೂಪಗಳು ಹುಟ್ಟಿರುತ್ತೆ, ಆ ಭಗವದ್ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಷೋಡಶ ಉಪಚಾರ ಪೂಜಾ. ಅಷ್ಟೇ ಹೊರತು ದೇವರಿಗೆ ಇದೆಲ್ಲವೂ ಕಸಕ್ಕೆ ಸಮಾನ. ಆದ್ದರಿಂದ ಅವನ ಸ್ವಾಖ್ಯ ರೂಪಗಳೇ, ಈ ಉಪಚಾರಗಳಲ್ಲಿರುವ ಅವನ ಸ್ವಾಖ್ಯ ರೂಪಗಳೇ ಅವನಿಗೆ ಸೇರುತ್ತೆ ಎಂಬುದನ್ನು ತಿಳಿದು ಮಾಡುವುದೇ ಹೊರಗಿನ ಪೂಜಾ. ಆಗ ಈ ಮನಸ್ಸಿನಲ್ಲಿ ಮಾಡುವ ಪೂಜಾ ಇದೆಯಲ್ಲ, ಮಾನಸಿಕ ಪೂಜಾ, ಅದು ದೇವರಿಗೆ ಸೇರುತ್ತಾ ಅಂತ ಸಂಶಯ. ಯಾಕೆ ಹೊರಗೆ ಮಕ್ಕಳಿದ್ರು ಅಪ್ಪ ಬಂದಾಗ ಇಲ್ಲದ ಕಾಫಿ, ಇಲ್ಲದ ಕಪ್ಪು, ಕಪ್ಪೇ ಇರಲ್ಲ, ಅದರಲ್ಲಿ ಹಾಲು ಇರಲ್ಲ, ಕಾಫಿ ಇರಲ್ಲ, ಇದ್ದಂತೆ ಅವರ ಮನಸ್ಸಿಗೆ ಅತ್ತಂದು ಅಪ್ಪನ ಕೈ ಕೊಟ್ಟಾಗ ಅಪ್ಪ ಅದನ್ನು ಕುಡದಂತೆ ಮಾಡುತ್ತಾನೆ. ಈ ತರವೋ ನಮ್ಮ ಅನುಸಂಧಾನ. ಮನಸ್ಸಿನಲ್ಲಿ ಇಲ್ಲದನ್ನ ಕಲ್ಪಿಸಿಕೊಡುವುದು ಅಂದ್ರೆ ಇಲ್ಲದ ಕಾಫಿಯನ್ನು ಮಗು ಅಪ್ಪನೇ ಕೊಟ್ಟಂತೇನೋ, ಈ ಸಂಶಯಗಳೆಲ್ಲ ಬರುತ್ತೆ. ಈ ಸಂಶಯಗಳೆಲ್ಲ ಬಂದಾಗ ಅಯ್ಯೋ ಇಲ್ಲದನ್ನ ದೇವರಿಗೆಲ್ಲ ಕೊಟ್ರೆ ಅವ್ರ ದೇವರು ಕೂಡ ಹಾಗೆ ಇಲ್ಲದನ್ನೇ ನಮಗೆ ಕೊಟ್ರೆ ನಮ್ಮ ಗತಿ ಏನು ಅಂತ ಅದಕ್ಕೆ ಮಾನಸಿಕ ಪೂಜಾ ಮಾಡಲಿಕ್ಕೆ ಹೋಗಲ್ಲ. ಅದಕ್ಕೆ ದಾಸರು ತುಂಬಾ ಸುಂದರ ಉತ್ತರ ಕೊಡುತ್ತಾರೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿ ನಿವಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದಿಯುವ ಅನಘನೆಂದೆನಿಸಿ. ಹಾಗಾದರೆ ಮನಸ್ಸಿನಲ್ಲಿ ಸುಂದರ ಪದಾರ್ಥವನ್ನ ನೆನೆದು ದೇವರಿಗೆ ಕೊಟ್ಟೆವು, ಆ ಕೊಡುವುದು ಅಂದ್ರೆ ಏನು, ಒಳಗಿನ ಅರ್ಥಗಳು ಗೊತ್ತಾಗಬೇಕು. ಈಗ ಮನಸ್ಸಿನಲ್ಲಿ ಒಂದು ಪದಾರ್ಥ ಮಂಡಿಗೆ ಅದನ್ನ ನೆನೆಸಿಕೊಂಡು ಬಂತು. ಈಗ ಪ್ರಶ್ನೆ, ಆ ಮನಸ್ಸಿನಲ್ಲಿ ನೆನೆಸಿಕೊಂಡ ಮಂಡಿಗೆ ಸತ್ಯವೋ ಸುಳ್ಳೋ ಅಂತ, ಅದಕ್ಕೆ ಶಾಸ್ತ್ರದ ಹಿನ್ನೆಲೆ ಬೇಕು. ಅದನ್ನು ಹೇಳ್ತಾ ಇದ್ದಾರೆ. ನಾವು ಕ್ಯಾಮರಾ ಇಟ್ಕೊಂಡು, ಕ್ಯಾಮರಾದಲ್ಲಿ ಫಿಲ್ಮ್ ಇದೆ, ಎದುರಿಗೆ ಪದಾರ್ಥ ಇತ್ತು, ಕ್ಯಾಮೆರಾ ಫಿಲ್ಮ್ ಶಟ್ಟರ್ ಓಪನ್ ಮಾಡಿದ ಕೂಡಲೇ, ಅದು ಫೋಟೋ ತೆಗೆಯೋದು ಅಂತೀವಲ್ಲ, ಶಟ್ಟರ್ ಓಪನ್ ಮಾಡಿದ ಕೂಡಲೇ ಹೊರಗಿನ ಪದಾರ್ಥದ ಮೇಲೆ ಸೂರ್ಯ ರಶ್ಮಿ ಬಿದ್ದು ಅದು ಒಳಗೆ ರಿಫ್ಲೆಕ್ಟ್ ಆದಾಗ ಆ ಪದಾರ್ಥದ ಗುರುತು ಆ ಸ್ಕ್ರೀನ್ ಮೇಲೆ, ಒಳಗೆ ಫಿಲ್ಮ್ ಮೇಲೆ ಪ್ರಿಂಟ್ ಆಗುತ್ತೆ. ಆ ಪ್ರಿಂಟ್ ಆದ ಫಿಲ್ಮ್ ಮೇಲೆ ಪ್ರಿಂಟ್ ಆದಂತಹ ಆ ವಸ್ತುವಿನ ಗುರುತು ಅಚ್ಚಳಿಯದೇ ಇರುತ್ತೆ. ಎಷ್ಟು ಸಲ ಬೇಕಾದರೂ ನಾವು ಫೋಟೋ ತೆಕ್ಕೊಳ್ಳಬಹುದು. ಹಾಗೆ ನಮ್ಮ ಮನಸ್ಸು ಒಂದು ಫಿಲ್ಮ್, ಅದರಲ್ಲಿ ಹೊರಗಿನ ಪದಾರ್ಥಗಳ ನಾವು ನೋಡಿದಾಗ ಅದರಲ್ಲಿ ಪ್ರಿಂಟ್ ಮೂಡ್ತಾ 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 ಬರುತ್ತೆ. ಅದು ಒಳಗಿನ ಫಿಲ್ಮು ಕ್ಯಾಮೆರಾದಲ್ಲಿ ಮೊನ್ನೆ ತೆಗೆದಿದ್ರೂ ಹಾಗೆ ಇರುತ್ತೆ ಪ್ರಿಂಟ್, ಇವತ್ತು ತೆಗೆದ್ರೂ ಇರುತ್ತೆ, ಇಲ್ಲ 10 ವರ್ಷಗಳ ಕಾಲಕ್ಕೆ ತೆಗೆದಿದ್ರೂ ಕೂಡ ಹಾಗೇ ಇರುತ್ತೆ. ಏನು ಆ ಫಿಲ್ಮ್ ಮೇಲಿನ ಪ್ರಿಂಟ್, ಯಾವಾಗ ತೆಗೆದ್ರು ಅದಕ್ಕೆ ಹುಡುಗಿದ್ದಾಗ ಫೋಟೋ ಎಲ್ಲ ಅದು ನೆಗೆಟಿವ್ ಇದ್ರೆ ಡೆವಲಪ್ ಮಾಡಿ ತಗೊಳ್ತಾ ಇರ್ತೀವಿ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಕೂಡ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಕಳೆದ ಜನ್ಮದಲ್ಲಿ ಮಾತ್ರ ಅಲ್ಲ, ಕಳೆದು ಹೋದ ಅನೇಕ ಜನ್ಮಗಳಲ್ಲಿ ಏನೇನು ಪದಾರ್ಥಗಳನ್ನು ನೋಡಿರ್ತೇವೆ ಎಲ್ಲದರ ಪ್ರಿಂಟ್ ನಮ್ಮ ಮನಸ್ಸೆಂಬ ಫಿಲ್ಮ್ ಅಲ್ಲಿ ಖಚಿತವಾಗಿ ಬಿದ್ದೇ ಇದೆ. ಈ ಪ್ರಿಂಟ್ ಏನು ಬಿದ್ದಿದೆ, ಆ ಪ್ರಿಂಟ್ ಎಂಬುದು ಆ ಮನಸ್ಸಿನ ಮೇಲೆ ಮುದ್ರೆ. ಆ ಮುದ್ರೆಯನ್ನ ವಾಸನ ಅಂತ ಕರೀತಾನೆ. ಈ ವಾಸನೆ ಎಂಬುದು ಸತ್ಯ. ಹೇಗೆ ಆ ಪದಾರ್ಥಕ್ಕೆ ಆ ಫಿಲ್ಮ್ ಅನ್ನ ಎಕ್ಸ್ಪೋಸ್ ಮಾಡಿದಾಗ ಅಲ್ಲಿ ಬಂದಂತಹ ಮುದ್ರೆ ಸತ್ಯವಾದ್ದು, ಅದು ಸತ್ಯವಾದದ್ದಕ್ಕೆ ಅನೇಕ ಮತ್ತು ಫೋಟೋಗಳು ಮತ್ತು ಅನೇಕ ಫೋಟೋ ತೆಗಿಲಿಕ್ಕಾಗುತ್ತೋ, ಅಂದ್ರೆ ಫೋಟೋಗಳು ನಾವು ತೆಕ್ಕೊಳ್ಳಿಕ್ಕಾಗುತ್ತೋ, ಅದೇ ತರ ನಮ್ಮ ಮನಸ್ಸಿನಲ್ಲಿ ಪದಾರ್ಥಗಳನ್ನು ನೋಡಿದಾಗ ಬಂದ ಮುದ್ರೆ ಸತ್ಯ. ನಮ್ಮ ಮನಸ್ಸು ಸತ್ಯ, ಜಡ, ಅದರಲ್ಲಿ ಬಿದ್ದ ಮುದ್ರೆಯೂ ಸತ್ಯ. ಅದನ್ನು ಸಂಸ್ಕಾರ ಅಥವಾ ವಾಸನ ಅಂತ ಕರೀತಾರೆ. ಈ ಸತ್ಯವಾದ ಸಂಸ್ಕಾರಗಳನ್ನ ದೇವರು ಬಂಡವಾಳ ಅಂದ್ರೆ ಉಪಾದಾನ ರಾ ಮೆಟೀರಿಯಲ್ ಆಗಿ ಇಟ್ಟುಕೊಂಡು ಎರಡು ಕಾಲದಲ್ಲಿ ಪದಾರ್ಥಗಳ ನಿರ್ಮಾಣ ಮಾಡುತ್ತಾನೆ. ಯಾವಾಗವಾಗ ಅಂದರೆ ಸ್ವಪ್ನ ಕಾಲದಲ್ಲೂ ಕೂಡ ಈ ಹಳೇ ಸಂಸ್ಕಾರಗಳನ್ನೇ ರಾ ಮೆಟೀರಿಯಲ್ ಆಗಿ ಇಟ್ಟುಕೊಂಡು ಜೀವನ ಕರ್ಮಾನುಸಾರ ಆ ಸ್ವಪ್ನದಲ್ಲಿ ನಾನಾ ಪದಾರ್ಥಗಳನ್ನ ಈ ಸಂಸ್ಕಾರಗಳನ್ನೇ ರಾ ಮೆಟೀರಿಯಲ್ ಆಗಿಟ್ಟುಕೊಂಡು ತಯಾರು ಮಾಡುತ್ತಾನೆ. ಆ ಪದಾರ್ಥಗಳು ನೋಡ್ಲಿಕ್ಕೆ ಹೊರಗಿನ ಪದಾರ್ಥದಂತೆ ಇರುತ್ತೆ ನೋಡ್ಲಿಕ್ಕೆ, ಆದರೆ ಹೊರಗಿನ ಪದಾರ್ಥವೇ ಅದಲ್ಲ. ಸ್ವಪ್ನಕಾಲದಲ್ಲಿ ಕಂಡದ್ದೇನೋ ಸತ್ಯ. ಭಗವಂತ ಎಷ್ಟು ಚಮತ್ಕಾರ ಮಾಡುತ್ತಾನೆ ಅಂದರೆ ಸ್ವಪ್ನ ಕಾಲದಲ್ಲೇ ಸೃಷ್ಟಿ ಮಾಡಿಬಿಡುತ್ತಾನೆ, ಸ್ವಪ್ನ ಮುಗಿಯುವಾಗ ನಾಶವೂ ಮಾಡಿಬಿಡುತ್ತಾನೆ ಅದನ್ನ. ಅದಕ್ಕೆ ನಾವು ಎದ್ದು ಕುಳ್ಳೆದು ಕಾಣಲ್ಲ. ಅದಕ್ಕೇನಾಗುತ್ತೆ, ಅಯ್ಯೋ ಅದು ಸುಳ್ಳು ಅಂತ ನಮ್ಮ ತಲೆಯಲ್ಲಿ ಕಲ್ಪನೆ ಬರುತ್ತೆ. ಆದರೆ ಅದು ಸುಳ್ಳಲ್ಲ, ಸತ್ಯವಾದದ್ದೇ. ಅದಕ್ಕೆ ಸತ್ಯವಾದ ಹಾವು, ಆ ಕನಸಲ್ಲಿ ಕಂಡ ಹಾವು, ಅದನ್ನು ನೋಡಿದ ಕೂಡಲೇ ಹೆದರಿಕೆ ಆಗುತ್ತೆ. ಅದು ಎದ್ದ ಮೇಲೂ ಕೂಡ ಹೆದರಿಕೆ ಇರುತ್ತೆ. ಒಂದು ವೇಳೆ ಸುಳ್ಳಾದ ಹಾವಾಗಿದ್ರೆ ನಮಗೆ ಭಯ ಬರ್ತಾ ಇದ್ದಿಲ್ಲ. ಪೇಪರ್ ಟೈಗರ್ ನೋಡಿದ್ರೆ ಭಯ ಬರುತ್ತಾ? ಬರಲ್ಲ. ಅದೇ ತರ ಹಾಗಾದರೆ ಭಗವಂತ ಸ್ವಪ್ನ ಕಾಲದಲ್ಲಿ ನಮ್ಮ ಮನಸ್ಸಿನಲ್ಲಿ ಬಿದ್ದ ಈ ಮುದ್ರೆಗಳು ಅಂದ್ರೆ ಸಂಸ್ಕಾರಗಳನ್ನೇ ರಾ ಮೆಟೀರಿಯಲ್ ಆಗಿ ಇಟ್ಟುಕೊಂಡು ಸ್ವಪ್ನದಲ್ಲಿ ಪದಾರ್ಥಗಳು ನಿರ್ಮಾಣ ಮಾಡಿ ಆ ಪದಾರ್ಥಗಳಲ್ಲೂ ದೇವತೆಗಳನ್ನ ಮತ್ತು ತನ್ನ ರೂಪಗಳನ್ನ ಇಟ್ಟು ಆಟ ಆಡಿಸ್ತಾನೆ. ಸ್ವಪ್ನದಲ್ಲಿ ನಮ್ಮವರು ಬರ್ತಾರೆ, ಮಾತಾಡ್ತಾರೆ, ಜಗಳಾಡ್ತಾರೆ, ಸಂತೋಷವಾಗಿರ್ತೀವಿ, ಊಟ ಮಾಡ್ತೀವಿ, ಇವೆಲ್ಲ ಚರಿಯ. ಅಲ್ಲಿ ದೇವರು ನಿಂತು ಎಲ್ಲಿ ಹೀಗೆ ಹೊರಗೆ ಎಲ್ಲರ ಶರೀರದಲ್ಲಿ ದೇವರು ದೇವತೆಗಳಿದ್ದು ನಡೆಸಿ ಮಾಡುತ್ತಾರೋ ಆ ಸ್ವಪ್ನದಲ್ಲೂ ಆ ವಾಸನೆಯಿಂದ ತಯಾರಾದ ಶರೀರಗಳಲ್ಲೂ ದೇವತೆಗಳಿದ್ದು ಅಲ್ಲಿ ಆಕ್ಟಿವೇಶನ್ ಮಾಡುತ್ತಾರೆ. ಇದು ಒಳಗಿನ ರಹಸ್ಯ. ಇದು ಸ್ವಪ್ನ ಕಾಲದಲ್ಲಾಯಿತು. ಹಾಗಾದರೆ ಸಿದ್ಧಾಂತ ಏನು ಅಂದರೆ ಸ್ವಪ್ನ ಕಾಲದಲ್ಲಿ ಕಂಡ ವಸ್ತುಗಳು ಸತ್ಯ. ಹಾಗೆ ಎಚ್ಚರ ಕಾಲದಲ್ಲೂ ಕೂಡ ನಾವು ಎರಡು ನಡೆಯುತ್ತೆ ನಮ್ಮಿಂದ. ಒಂದೇನು, ಹಗಲು ಕನಸು ಕಾಣೋದು. ಕೂತ್ಕೊಂಡೇ ಇರ್ತಾರೆ, ಕಣ್ಣು ಮುಚ್ಚಿರ್ತಾರೆ, ಏನು ಇಂಥ ರಾಜನಾಗಿರ್ಬೇಕು, ಇಲ್ಲ ಬಿಲ್ ಕ್ಲಿಂಟನ್ ತರ ಮೇಲಿರಬೇಕು, ಅಲ್ಲಿ ಹೋಗಿರ್ಬೇಕು, ಫ್ಲೈಟ್ ನಾಗ ಹೋಗ್ತಾ ಇದ್ದಂಗೆ, ಫ್ಲೈಟ್ ನಾಗ ಹೋಗ್ತಾ ಇದ್ರೆ ಅದು ಇದ್ದಕ್ಕಿದ್ದಂಗೆ ಏನೋ ಆಗಿದ್ದಂಗೆ, ಅಲ್ಲೆಲ್ಲ ಒಳ್ಳೆ ಚಿಂತನೆ ಬಂದಂತೆ, ಇವೆಲ್ಲ ಕಾಣತಾ ಇರ್ತೇವಲ್ಲ, ಇದೆಲ್ಲ ಸತ್ಯವಾ ಅಂದ್ರೆ ಹೌದು ಅಂತಾರೆ. ಇಲ್ಲಿ ಸ್ವಪ್ನದಲ್ಲಿ ಭಗವಂತ ಜೀವನಿಗೆ ಇಚ್ಛಾ ಕೊಡದೇನೆ ಅವನ ಸಂಸ್ಕಾರಗಳನ್ನ ರಾ ಮೆಟೀರಿಯಲ್ ಆಗಿಟ್ಟುಕೊಂಡು ಅಲ್ಲಿ ಪದಾರ್ಥಗಳನ್ನ ತಾನೇ ಇವನ ಕರ್ಮಾನುಸಾರ ಇಚ್ಛಾಪಟ್ಟು ಸೃಷ್ಟಿ ಮಾಡುತ್ತಾನೆ. ಆದರೆ ಎಚ್ಚರ ಕಾಲದಲ್ಲಿ ಜೀವನಿಗೇನೆ ಇಚ್ಛಾ ಕೊಟ್ಟು ಅವನ ಮೂಲಕ ಹೀಗಿರಬೇಕು ಹಾಗಿರಬೇಕು ಅಂತ ಇಚ್ಛೆಯನ್ನು ಪಡಿಸಿ ಅದಕ್ಕೆ ತಕ್ಕಂತೆ ಪದಾರ್ಥಗಳನ್ನ ಮನಸ್ಸಿನಲ್ಲಿ ತಾನೇ ಸೃಷ್ಟಿ ಮಾಡುತ್ತಾನೆ. ಇದು ರಹಸ್ಯ ಅಂದ್ರು. ಹಾಗಾದರೆ ಆ ಹಗಲುಗನಸ್ಸು ಕಾಣುವಾಗ ಅಥವಾ ಧ್ಯಾನ ಮಾಡುವಾಗ ಆ ಮನಸ್ಸಿನಲ್ಲಿ ನಮಗೆ ಇಚ್ಛೆಯನ್ನು ಹುಟ್ಟಿಸಿ ನಮ್ಮ ಇಚ್ಛಾನುಸಾರವಾಗಿ ಮಂಡಿಗೆಯೋ ಹೋಳಿಗೆಯೋ ಏನು ತಯಾರು ಮಾಡಿಸ್ತಾನಲ್ಲ ಆ ಪದಾರ್ಥಗಳು ಕೂಡ ಸತ್ಯವಾದದ್ದೇ. ಇದು ವಿಷಯ ಬಂದದ್ದು. ಅಲ್ಲಿ ಕೂಡ ಎಚ್ಚರ ಕಾಲದಲ್ಲಿ ಧ್ಯಾನ ಮಾಡುವಾಗಲೂ ಹಗಲುಗನಸು ಕಾಣುವಾಗಲೂ ಅಲ್ಲಿ ಕಾಣತಕ್ಕಂತಹ ಏನು ಪದಾರ್ಥಗಳು ಭಗವಂತನೇ ನಮಗೆ ಇಚ್ಛಾ ಕೊಟ್ಟು ತಾನು ಸೃಷ್ಟಿ ಮಾಡ್ತಾನೆ. ಆ ತಾನು ಸೃಷ್ಟಿ ಮಾಡಿದ್ದಾನೆ ಎಂಬುದು ನಮಗೆ ಗೊತ್ತಿಲ್ಲದೆ ಮಾಡಿಬಿಡ್ತಾನೆ. ನಮ್ಮ ತಲೆಯಲ್ಲಿ ಎಷ್ಟು ಒಗ್ಗರಣೆ ಕೊಡತಾನೆ ಅಂದ್ರೆ ನಾನೇ ಅಂದುಕೊಂಡ್ರೆ ಇದು ಬಂತು, ನಾನು ಅಂದುಕೊಂಡದ್ದಕ್ಕೆ ಬಂತು ಅಂತ ತಲೆಗೆ ಬರುವಂತೆ ಮಾಡ್ತಾನೆ. ಇದು ಇಲ್ಲದ್ದು, ನಾನು ಅಂದುಕೊಂಡ್ರೆ ಬಂತು ಹೋಗಿಬಿಡುತ್ತೆ, ಸುಳ್ಳು ಅಂತ ತಲೆ ಕೊಡುತ್ತಾನೆ. ಆದರೆ ರಿಯಲ್ ಫ್ಯಾಕ್ಟ್ ಏನು, ಒಳಗಿರುವ ಸಂಸ್ಕಾರ ಎಂಬ ರಾ ಮೆಟೀರಿಯಲ್ ಅದು ಸತ್ಯವಾದ್ದು. ಸತ್ಯವಾದ ಪದಾರ್ಥದಿಂದ ತಯಾರಾದದ್ದು ಸತ್ಯವಾಗಬೇಕು ಸುಳ್ಳಾಗಬೇಕು? ಸತ್ಯವೇ ಆಗಬೇಕು. ಆದ್ದರಿಂದ ಒಳಗಿರುವ ಆ ಸಂಸ್ಕಾರಗಳೆಂಬ ರಾ ಮೆಟೀರಿಯಲ್ ಇಟ್ಟುಕೊಂಡು ಎಚ್ಚರ ಕಾಲದಲ್ಲೇ ಧ್ಯಾನ ಮನೋರಥೇಶು ಅಂತಾರೆ. ಧ್ಯಾನ ಮಾಡುವಾಗಲೂ ಮನೋರಥ ಅಂದರೆ ನಾನಾ ರೀತಿಯಾದ ಹಗಲು ಕನಸು ಕಾಣುವಾಗಲೂ ಭಗವಂತ ನಮಗೆ ಇಚ್ಛೆಯನ್ನು ಕೊಟ್ಟು ಆ ಇಚ್ಛೆಗನುಸಾರವಾಗಿ ಈ ಸಂಸ್ಕಾರಗಳನ್ನೇ ಬಳಸಿಕೊಂಡು ತಾನು ಸತ್ಯವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಆ ಪದಾರ್ಥಗಳೊಳಗೆ ಹೊರಗಿನ ಪದಾರ್ಥದಲ್ಲಿ ದೇವತೆಗಳನ್ನು ಹೇಗಿಟ್ಟಿರ್ತಾನೋ ಅಲ್ಲೂ ದೇವತೆಗಳನ್ನು ಇಡ್ತಾನೆ. ಹೊರಗಿನ ಪದಾರ್ಥಗಳಲ್ಲಿ ತನ್ನ ರೂಪಗಳು ಹೇಗಿಟ್ಟಿರ್ತಾನೋ ಹಾಗೆ ಈ ಒಳಗಿನ ಪದಾರ್ಥಗಳಲ್ಲೂ ಇಟ್ಟಿರ್ತಾನೆ. ಇದು ರಹಸ್ಯ ವಿಚಾರ, ಸತ್ಯವಾದ ವಿಚಾರ, ರಹಸ್ಯ ವಿಚಾರ, ತಿಳ್ಕೊಬೇಕಾದ ವಿಚಾರ. ಇದು ತಿಳಿಯದಿದ್ದರೆ ಮಾನಸಿಕ ಪೂಜೆ ಎಲ್ಲ ವ್ಯರ್ಥ ಆಗುತ್ತೆ, ಅಯ್ಯೋ ಸುಳ್ಳು 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 ಅಂತ ಕಲ್ಪನೆಯಿಂದ. ಈಗೇನು ಗೊತ್ತಾಯಿತು, ನಾವು ಮನಸ್ಸಿನಲ್ಲಿ ಪೂಜಾ ಮಾಡಬೇಕಾದರೆ ಮನಸ್ಸಿನಲ್ಲಿ ದೇವರ ಮೂರ್ತಿಯನ್ನು ನಿಲ್ಲಿಸಿ, ಆ ಮೂರ್ತಿಯೇ ದೇವರಲ್ಲ, ಆ ಮೂರ್ತಿ ಒಳಗೆ ದೇವರು, ಮೂರ್ತಿ ಅಲ್ಲದ ಬೇರೊಂದು ದೇವರಿದ್ದಾರೆ, ಆ ದೇವರನ್ನು ಚಿಂತನೆ ಮಾಡಿ ದೇವರಿಗೆ ನಾನಾ ಪದಾರ್ಥಗಳನ್ನು ಮನಸ್ಸಿನಿಂದ ಕಲ್ಪಿಸಿಕೊಡಬೇಕು. ಇಲ್ಲಿ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಅಂದರೆ ಪದಾರ್ಥ ನೆನೆದದ್ದು ಮಾತ್ರ ಅಲ್ಲ, ಪದಾರ್ಥ ಸತ್ಯ, ಪದಾರ್ಥದೊಳಗೆ ದೇವತೆಗಳ ರೂಪಗಳು ಸತ್ಯ, ಪದಾರ್ಥದೊಳಗೆ ದೇವರ ರೂಪಗಳೂ ಸತ್ಯವಾಗಿದೆ ಎಂಬುದನ್ನು ನೆನೆದು ಕೊಡೆ. ಆ ರೀತಿಯಾಗಿ ಕೊಟ್ಟರೆ ಕೈಗೊಂಡು ಭಗವಂತ ಸ್ವೀಕಾರ ಮಾಡ್ತಾನಂತೆ. ಇಲ್ಲಿ ಕೊಡೋ ಕಾಲಕ್ಕೆ ಏನು ಕೊಡಬೇಕು ಅಂದರೆ ಪೂಜೆಗೆ ಕೂತು ಮನಸ್ಸಿನಲ್ಲಿ ಮಂಡಿಗೆ ತಯಾರಾಯಿತು, ಹೊರಗೂ ಮಂಡಿಗೆ ಇದೆ, ಎರಡನ್ನೂ ಏಕಕಾಲದಲ್ಲೇ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೆ. ಏನಂತ ಚಿಂತನೆ ನೈವೇದ್ಯ ಕಾಲಕ್ಕೆ, ಹೊರಗಿನ ಮಂಡಿಗೆಯಲ್ಲಿ ಯಾವ ದೇವರ ದೇವತೆಗಳ ರೂಪಗಳಿವೆಯೋ ಒಳಗಿನ ಮಂಡಿಗೆಯಲ್ಲೂ ಆ ದೇವತೆಗಳ ದೇವರ ರೂಪಗಳು ಖಚಿತವಾಗಿದೆ. ಈ ಎರಡು, ಹೊರಗಿನ ಮಂಡಿಗೆಯೂ ಸತ್ಯ, ಒಳಗಿನ ಮಂಡಿಗೆಯೂ ಸತ್ಯ, ಆದರೆ ಒಳಗಿನ ಮಂಡಿಗೆ ಹೊರಗಿನ ಮಂಡಿಗೆಯಂತಲ್ಲ, ಅದು ವಿಲಕ್ಷಣವಾದ್ದು. ಹೊರಗಿನ ಮಂಡಿಗೆ ಮನಸ್ಸಿನೊಳಗಿನ ಮಂಡಿಗೆಯಂತೆ ಅಲ್ಲ, ಆದರೆ ಎರಡೂ ಮಂಡಿಗೆಗಳು ಸತ್ಯವಾದದ್ದೇ ಎಂಬ ಎಚ್ಚರ ನಮಗೆ ಕೊಡುವ ಕಾಲಕ್ಕಿರಬೇಕು. ಹಾಗಾದರೆ ನೈವೇದ್ಯ ಸಮರ್ಪಣೆ ಮಾಡುವುದಾದರೆ ಹೇಗೆ ಮಾಡಬೇಕು? ಏಕಕಾಲದಲ್ಲಿ ಹೊರಗಿನ ಮಂಡಿಗೆಯಲ್ಲಿ ಏನೇನು ಭಗವಂತನ ಸ್ವಾಖ್ಯ ರಸರೂಪಗಳೇನಿರುತ್ತೆ ಅದನ್ನು ನೀನು ಸ್ವೀಕಾರ ಮಾಡಯ್ಯಾ ಅಂತ ಪ್ರಾರ್ಥನೆ, ಐಕ್ಯ ಚಿಂತನೆ. ಹಾಗೆ ಮನಸ್ಸಿನಲ್ಲಿ ನಿರ್ಮಾಣ ಮಾಡಿದ ಏನು ಮಂಡಿಗೆ, ನೀನು ನನ್ನಿಂದ ನಿರ್ಮಾಣ ಮಾಡಿಸಿದ, ನನಗೆ ಇಚ್ಛಾ ಕೊಟ್ಟು ನನ್ನಿಂದ ನಿರ್ಮಾಣ ಮಾಡಿಸಿದ ಈ ಮನಸ್ಸಿನೊಳಗಿನ ಮಂಡಿಗೆಯಲ್ಲಿರುವ ನಿನ್ನ ರೂಪಗಳು ನಿನಗರ್ಪಿತ ಹರಿಯೇ ಅಂತ ಹೇಳಿದರೆ ದೇವರಿಗೆ ಎರಡು ಮಂಡಿಗೆ ಸೇರುತ್ತೆ. ಒಂದು ವೇಳೆ ದೇವರು ನಮ್ಮ ಸರಿ ಮಾತಾಡೋದೇ ಆದರೆ ನಾವು ಕೇಳಿದರೆ ದೇವರನ್ನ, ಸ್ವಾಮಿ ಎರಡೂ ಮಂಡಿಗೆ ಕೃಷ್ಣಾರ್ಪಣ ಅಂದೆ, ಯಾವುದು ನಿನ್ನ ಕೈಗೆ ಸೇರಿತು ಅಂದರೆ, ಸ್ವಾಮಿ ಹೇಳಿಯೇ ಹೇಳುತ್ತಾನೆ, ಎರಡೂ ಮಂಡಿಗೆ ನನಗೆ ಹೊಟ್ಟೆಗೆ ಬಂದಿದೆ. ಯಾಕೆ? ನಾನು ಹೊರಗಿನ ಮಂಡಿಗೆ ಆದರೂ ಅದನ್ನು ತಿನ್ನುವವನಲ್ಲ, ಅದರೊಳಗಿರುವ ರೂಪಗಳ ಸ್ವೀಕಾರ ಮಾಡುವವ, ಆದ್ದರಿಂದ ಮಂಡಿಗೆ ತಿಂದಂತಾಯಿತು. ಆ ರೂಪಗಳು ತಿಂದರೆ ತಗೊಂಡರೆ, ಹಾಗೆ ನಿನ್ನ ಮನಸ್ಸಿನಲ್ಲಿ ಏನು ಮಂಡಿಗೆ ಕೊಟ್ಟಿಯಲ್ವಾ, ಆ ಮಂಡಿಗೆಯಲ್ಲಿರುವ ನನ್ನ ರೂಪಗಳನ್ನು ನಾನು ತಗೊಂಡಾಯಿತು. ಆದ್ದರಿಂದ ನನಗೆ ನೀನು ಹೊರಗೆ ಕೊಟ್ಟ ಮಂಡಿಗೆಯನ್ನು ತಿಂದಾಗ, ಅಂದರೆ ಅಲ್ಲಿರುವ ರೂಪಗಳನ್ನು ಸ್ವೀಕಾರ ಮಾಡಿದಾಗ ಏನು ತೃಪ್ತಿ ಆಗಬೇಕೋ ಅದೇ ತೃಪ್ತಿ ನನಗೆ ನಿನ್ನ ಮನಸ್ಸಿನೊಳಗಿರುವ ಮಂಡಿಗೆಯಲ್ಲಿರುವ ರೂಪಗಳನ್ನು ಸ್ವೀಕಾರ ಮಾಡಿದಾಗ್ಲೂ ಬಂತಯ್ಯ ಅಂತ ಭಗವಂತ ಹೇಳುತ್ತಾನೆ. ಹಾಗಾದರೆ ಈ ರೀತಿ ಕೊಟ್ಟಾಗ ಆ ಸಂಶಯ ಬರುತ್ತೆ, ನಾವು ಮನಸ್ಸಲ್ಲಿ ಕೊಟ್ಟು ಅವನು ಕೂಡ ನಮಗೆ ಮನಸ್ಸಲ್ಲೇ ಕೊಟ್ಬಿಟ್ರೆ ನಮ್ಗೆ ಗತಿ ಏನು? ಅದನ್ನು ನೋಡ್ತಾನಂತೆ ಭಗವಂತ, ಇವ ನನಗೆ ಮನಸ್ಸಿನಿಂದ ಕೊಟ್ಟಿದ್ದಾನೆ, ಮನಸ್ಸಿನಿಂದ ಕೊಟ್ಟರು ಕೂಡ ನನಗೆ ಹೊಟ್ಟೆ ತುಂಬಿದೆ, ಮನಸ್ಸಿನಲ್ಲಿ ನಿರ್ಮಾಣ ಮಾಡಿದ ಮಂಡಿಗೆಯಲ್ಲಿ ಸತ್ಯವಾದ ನನ್ನ ರೂಪಗಳಿವೆ, ಅದು ನಾನು ತಗೊಂಡೆ, ನನ್ನ ರೂಪಗಳು ನಾನು ಸ್ವೀಕಾರ ಮಾಡಿದ್ದಕ್ಕೆ ನನಗೆ ಹೊಟ್ಟೆ ತುಂಬಿತು. ಆದರೆ ಇವನಿಗೆ ಮನಸ್ಸಲ್ಲೇ ಎಲ್ಲ ಪದಾರ್ಥಗಳು ಕೊಟ್ಟರೆ ಇವನಿಗೆ ಹೊಟ್ಟೆ ತುಂಬಲ್ಲ, ಆದ್ದರಿಂದ ಇವನಿಗೆ ಹೊರಗಿನ ಪದಾರ್ಥಗಳು ಕೊಟ್ಟರೇನೆ ತುಂಬುತ್ತೆ. ಅದಕ್ಕೇನು ಮಾಡ್ತಾನೆ, ಮನಸ್ಸಲ್ಲಿ ನಾವು ಏನೇನು ಕೊಟ್ಟವು ಅದಕ್ಕೆ ಸಾವಿರ ಪಟ್ಟು ಮಾಡಿ ಗಂಗಾ ನದಿಯ ತರಂಗಗಳಂತೆ ನಮಗೆ ಕೊಟ್ಟು ಬಿಡುತ್ತಾನಂತೆ. ಇದು ಭಗವಂತನ ಕರುಣಾ, ಇದು ಮಾನಸಿಕ ಪೂಜೆಯ ರಹಸ್ಯ. ಹಾಗಾದರೆ ಮಾನಸಿಕ ಪೂಜಾ ಅನುಸಂಧಾನ ಇವೆಲ್ಲದರ ತಾತ್ಪರ್ಯ ಏನು? ಪೂಜೆ ಮಾಡುವ ಕಾಲಕ್ಕೆ ಛತ್ರ ಇರಲ್ಲ, ಚಾಮರ ಇರಲ್ಲ, ವ್ಯಜನ ಇರಲ್ಲ. ಹೇಳ್ತಾ ಇರ್ತಾರೆ, ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ವ್ಯಜನ ಗೀತ ನೃತ್ಯ ವಾದ್ಯ ಆಂದೋಲಿಕಾದಿ ಪಲ್ಲಕ್ಕಿ ಎಲ್ಲಿದೆ? ಎಲ್ಲೂ ಇಲ್ಲ. ಎಲ್ಲ ಮಂತ್ರಾಕ್ಷತೆಯಿಂದ ಹಾಕಿ ಗೋವಿಂದ ಅಂದು ಬಿಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ಮನಸ್ಸಿನಲ್ಲಿ ಕಲ್ಪಿಸಿ ಕೊಡಯ್ಯ, ಹೊರಗಿಲ್ಲ, ಮನಸ್ಸಿನಲ್ಲಾದ್ರೂ ಛತ್ರ ಕಲ್ಪಿಸಿಕೊಡು, ಚಾಮರ ಕಲ್ಪಿಸಿಕೊಡು, ಪಲ್ಲಕ್ಕಿ ಕಲ್ಪಿಸಲಿ ಕೂಡಿಸಯ್ಯ, ಅದು ನಾನು ಸ್ವೀಕಾರ ಮಾಡ್ತೇನೆ. ಮನಸ್ಸಿನಿಂದಲೂ ಚಿಂತನೆ ಮಾಡಲಿಕ್ಕೆ ನಿನ್ ಗಂಟೇನು ಹೋಗುತ್ತೆ, ಅದು ಮಾಡಲಿಕ್ಕೂ ಸೋಮಾರಿತನ ಇದ್ರೆ ಪೂಜೆ ಯಾಕೆ ಮಾಡ್ತೀಯ ಅಂತ ಕೇಳ್ತಾರೆ ದೇವರು ಅಲ್ವಾ. ದೇವರ ಪೂಜಾ ಮಾಡಬೇಕು ಅಂದ್ರೆ ಶ್ರದ್ಧೆ ಬೇಕು, ಶ್ರದ್ಧೆ ಇಲ್ಲದೆ ಪೂಜೆ ಮಾಡೋದು ಯಾಕೆ? ಸುಮ್ಮನೆ ಅದು ಬೇಡ ಇದು ಬೇಡ ಅಂತ ಹೋದ್ರೆ ಪೂಜೆ ಯಾಕೆ ಕೊಡಬೇಕು? ಆದ್ದರಿಂದ ಮನಸ್ಸನ್ನ ದೇವರಲ್ಲೇ ಇಟ್ಟು ಮಾಡುವ ಪೂಜಾ ಮಾನಸಿಕ ಪೂಜಾ. ಹಾಗಾದರೆ ಪೂಜಾ ಎರಡು ರೀತಿಯ ಆಯಿತು. ಬಿಂಬೋಪಾಸನೆಯಲ್ಲಿ, ಬಿಂಬನ ಶರಣಾಗತಿಯಲ್ಲಿ ಪ್ರಧಾನವಾಗಿ ಹೊರಗಿನ ಪದಾರ್ಥಗಳು ಅವನ ಅಧೀನ ಅಂತ ತಿಳಿದು ಅವುಗಳನ್ನು ಆತನಿಗೆ ಕೊಡುವುದೇ ಉಪಾಸನೆಯ ಒಂದು ಭಾಗ. ಆದರೆ ಮನಸ್ಸಿನಲ್ಲೂ ಕೂಡ ಪದಾರ್ಥಗಳನ್ನು ಕಲ್ಪಿಸಿ ಹೊರಗೆ ಕೊಡಲಾಗದ ಪದಾರ್ಥಗಳನ್ನು, ಬಂಗಾರದ ಮಂಟಪ ನಮಗೆಲ್ಲ ಆಗುತ್ತೆ, ಬಂಗಾರದ ಉದ್ಧರಣಿಯು ನಮ್ಮ ಹತ್ರ ಇರಲ್ಲ, ಆದ್ದರಿಂದ ಅಂಥ ಬಂಗಾರದ ಮಂಟಪ ಅವೆಲ್ಲ ಕಲ್ಪಿಸಿ ದೇವರಿಗೆ ಮನಸ್ಸಿನಿಂದ ಆದರೂ ಪೂರ್ಣ ಪೂಜಾ ಮಾಡಿಬಿಡೋದು. ಇದು ಮಾನಸಿಕ ಪೂಜಾ ಅಂತ ಕರೆಸಿಕೊಂಡ್ರೆ ಇನ್ನೊಂದು ಮಾನಸಿಕ ಪೂಜಾ ಇದೆ ಎಂದು. ಹೊರಗಿನ ಪೂಜೆಯಲ್ಲಿ ಮನಸ್ಸು ಇರಬಹುದು ಇಲ್ಲದಿರಬಹುದು, ದೇವರ ಕಷ್ಟ ಮೆಚ್ಚಲ್ಲ. ಒಳಗಿನ ಪೂಜೆಯಲ್ಲಿ ಮನಸ್ಸು ದೇವರಲ್ಲೇ ಇರುತ್ತೆ, ಮೆಚ್ಚುತ್ತಾನೆ. ಇನ್ನೊಂದು ಮಾನಸಿಕ ಪೂಜೆ ಇದೆ, ಇದು ಮಾಡಿದರೆ ಭಗವಂತ ಬಹಳ ಮೆಚ್ಚಿಬಿಡುತ್ತಾನೆ, ಆತನಿಗೆ ಬಹಳ ತೃಪ್ತಿ ಆಗುತ್ತೆ ಅಂದರು. ಅದು ಯಾವ ಪೂಜಾ ಅಂದರೆ ಈ ಪೂಜಾ ಸುಲಭ ಪೂಜಾ ಪ್ರಕರಣ ಅಂತ ಹೇಳುತ್ತಾರೆ. ಆದ್ದರಿಂದಲೇನೆ ಇದು ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರತಕ್ಕಂಥ ಒಂದು ಪೂಜಾ. ಆದ್ದರಿಂದಲೇನೆ ಈ ಪೂಜಾ ಮಾಡಿದವರಿಗೆ ಭಗವಂತನ ನಿಶ್ಚಯ ಜ್ಞಾನ ಪುಟಿತತ್ತು ಬರುತ್ತೆ ಎಂಬ ಅದ್ಭುತವಾದ ಪ್ರಮೇಯವನ್ನ ಇಲ್ಲಿ ತೋರಿಕೊಡುತ್ತಾ ಇದ್ದಾರೆ. ಸಾಮಾನ್ಯ ಪೂಜಾ ಅಲ್ಲ, ಸುಲಭವೇ ಆದರೆ ಅದ್ಭುತ ಪೂಜಾ. ಇದನ್ನ ವಿಶೇಷವಾಗಿ ಒಳ ಅರ್ಥಗಳನ್ನ ಆ ಚಿಂತನೆ ಮಾಡುವ ಕ್ರಮಗಳನ್ನ ಎಲ್ಲವನ್ನೂ ಕೂಡ ನಾಳೆ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.